വ്യാകരിഷ്യേ യഥാബോധം വിഷ്ണുതത്വ വിനിർണയം ഓം സദാഗമേക വിജ്ഞേയം സമതീതക്ഷരാക്ഷരം നാരായണം സദാ വന്ദേ നിർദോഷാശേഷ സദ്ഗുണം. ಆದ್ದರಿಂದ ಯಾವುದೇ ಕಾಲಕ್ಕೆ ಪೌರುಷೇಯ ವಾಕ್ಯದಿಂದ ಧರ್ಮಾದಿಗಳ ಸಿದ್ಧಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಅಜ್ಞಾನ ವಿಪ್ರಲಂಭಯೋ ಪ್ರಾಪ್ತೇ ಯೋ ಹಿ ಅಶಕ್ಯಂ ಕರೋತಿ ಸಹ ಸುಕರಂ ಕರೋತ್ಯೇವೇತಿ ಚೇನ್ನ ಕಂಟಕಾನ್ ಭಕ್ಷಯಿತರಿ ಉಷ್ಟ್ರೇ ಕದಲೀಫಲ ಭಕ್ಷಣಸ್ಯ ಅದೃಷ್ಟತ್ವ. ಒಬ್ಬನು ಕಷ್ಟಕರವಾದ ಕೆಲಸವನ್ನು ಮಾಡ್ತಾರೆ ಅನ್ನೋನು ಸುಖವಾದ ಕೆಲಸ ಮಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತದ್ದು ಒಂಟಿಯ ದೃಷ್ಟಾಂತ ಕೊಟ್ಟು. ಕದಳಿ ಫಲವನ್ನು ತಿನ್ನಲಿಕ್ಕೆ ಅದಕ್ಕಾಗೋದಿಲ್ಲ, ಆದರೆ ಕಂಟಕಗಳನ್ನು ಮುಳ್ಳಿನ ಗಿಡ ತಿಂದು ಹಾಕಿಬಿಡುತ್ತೆ. ಧರ್ಮಾದಿ ಜ್ಞಾನೇನೈವ ಪ್ರಕೃತೋಪಯೋಗಾತ್ ಕಿಂ ಕೀಟಕ ಸಂಖ್ಯಾ ಪರಿಜ್ಞಾನೇನೆ ಇದೆ ಚೇನ್ನ. ಧರ್ಮಾದಿ ಸಾಧ್ಯ ಸಾಧನಾದಿ ಅಪರಿಜ್ಞಾನೇ ಧರ್ಮಾದಿ ಜ್ಞಾನಸ್ಯ ಅನುಪಯುಕ್ತತ್ವಾದಿತಿ. ಧರ್ಮಾದಿ ಜ್ಞಾನೇನೈವ ಪ್ರಕೃತೋಪಯೋಗಾತ್ ಕಿಂ ಕೀಟಕ ಸಂಖ್ಯಾ ಪರಿಜ್ಞಾನೇನ ಇದೆ ಚೇನ್ನ. ಒಂದು ಕೆಲಸ ಮಾಡ ಧರ್ಮಾಧರ್ಮಗಳಿದ್ರೆ ಅಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಡೀಟೇಲ್ಸ್ ತಗೊಂಡು ಏನು ಮಾಡಬೇಕು ಅಂತ ಕೇಳಿದರೆ ಹೇಳೋಕ್ಕಾಗಲ್ಲ. ಬರೀ ಧರ್ಮ, ಬರೀ ಅಧರ್ಮ ಅಂದರೆ ಧರ್ಮ ಅಂದರೆ ಯಾವುದು, ಅಧರ್ಮ ಅಂದರೆ ಯಾವುದು ಗೊತ್ತಾಗದವರು ಅನುಷ್ಠಾನ ಮಾಡೋಕ್ಕೆ ಬರೋದಿಲ್ಲ. ಧರ್ಮಾದಿ ಸಾಧ್ಯ ಸಾಧನಾದಿ ಅಪರಿಜ್ಞಾನೇ ಧರ್ಮಾದಿ ಜ್ಞಾನಸ್ಯ ಅನುಪಯುಕ್ತತ್ವಾದಿತಿ. ಬರೀ ಧರ್ಮ ಅಂತ ಅಷ್ಟೇ ಗೊತ್ತಾಯ್ತು ಅಷ್ಟೇ, ಏನು ಧರ್ಮ ಅಂತ ಗೊತ್ತಿಲ್ಲದೆ ಹೋದರೆ ಧರ್ಮಾದಿ ಸಾಧ್ಯ ಸಾಧನ ಅಪರಿಜ್ಞಾನೇ ಇದು ಧರ್ಮ, ಇದರಿಂದ ಸಾಧ್ಯವಾದ ಫಲ ಇದು, ಇದು ಅಧರ್ಮ, ಇದರಿಂದ ಆಗ್ತಕ್ಕಂಥ ಅನರ್ಥ ಇದು ಅಂತ ಗೊತ್ತಾಗದೆ ಹೋದರೆ ಧರ್ಮಾಧಿಜ್ಞಾನಸ್ಯ ಅನುಪಯುಕ್ತತ್ವ ಅದು ಬರೀ ರೂಲ್ಸ್ ಅಂತ. ಏನು ರೂಲ್ಸ್ ಅಂದರೆ ಏನು ಅರ್ಥ? ರೂಲ್ಸ್ ಅಂತ ರೂಲ್ಸ್ಗೊಂದು ಏನಿರಬೇಕು? ಒಂದು ಮೆಟೀರಿಯಲ್ ಫಾರಮ್ ಇರಬೇಕು. ಅಬ್ಸ್ಟ್ರಾಕ್ಟ್ ರೂಲ್ ಅಂದರೆ ಅರ್ಥ ಇಲ್ಲ, ಅದಕ್ಕೊಂದು ಅನುಷ್ಠೇಯವಾದಂತಹ ದಾರಿ ಇರಬೇಕು. ಆದ್ದರಿಂದ ಅದು ಸರಿಯಲ್ಲ ಅಂಥೇಳಿ. ಆದ್ದರಿಂದ ಒಟ್ಟು ಏನಾಗಬೇಕು, ಈಗ ಸಾಮಾನ್ಯತಃ ಧರ್ಮಾದಿಗಳು ಸಿದ್ಧಿ ಆದರೂ ಕೂಡ ಬರೀ ಧರ್ಮ, ಯಾವುದೋ ಒಂದು ಧರ್ಮ ತನ್ನ ಗೊತ್ತಾಗೋವರಿಗೆ ಕೂಡ ಅದು ಅರ್ಥ ಇರೋದಿಲ್ಲ. ಆದ್ದರಿಂದ ಸಾಮಾನ್ಯತಃ ಧರ್ಮಾದಿ ಸಿದ್ಧಿ ಆಗೋದು ಬೇರೆ, ಧರ್ಮ ಇದೆ ಅಂತ ಖಚಿತವಾಗಿ ಹೇಳೋದು ಬೇರೆ, ಅದು ಮುಖ್ಯ. ಬರೀ ಬಸ್ ಇದೆ ಯಾವಾಗಿದೆ ಗೊತ್ತೇ ಇಲ್ಲ, ಬರೀ ಬಸ್ ಇದೆ ಅಂತ ತೊಗೊಂಡು ಏನು ಮಾಡಬೇಕಾದ್ರೆ? ಬರೀ ಟ್ರೈನ್ ಇದೆ, ಬರೀ ಬಸ್ ಇದೆ ಅಂದರೆ ಟೈಮಿಂಗ್ಸ್ ಗೊತ್ತಾಗದೆ ಹೋದರೆ, ಎಲ್ಲಿಗೆ ಹೋಗುತ್ತೆ ಗೊತ್ತಾಗದೆ ಹೋದರೆ ಬಸ್ ಇರೋದು ತಿಳ್ಕೊಂಡ್ರು ಅಷ್ಟೇ, ಬಿಟ್ಟು ತಿಳ್ಕೊಂಡ್ರು ಅಷ್ಟೇ. ಆ ರೀತಿ ನಾನು ಕ್ಷಿತ್ಯಾಧಿಕಂ ಸಕರ್ತೃಂ ಸಕರ್ತೃಕಂ ಕಾರ್ಯತ್ವಾದ ಘಟವದಿತಿ ಕ್ಷಿತ್ಯಾದೇಹೇ ಕರ್ತರಿ ಸಿದ್ಧೇ ತಶ್ಚ ಸಾರ್ವಜ್ಞಪಿ ಸಿದ್ಧಮೇವಾ. ಈಗ ಇನ್ನೊಂದು ರೀತಿ ಆರ್ಗ್ಯುಮೆಂಟ್ ತೆಗೆದ, ಇದು ನೈಯಾಯಿಕರ ಆರ್ಗ್ಯುಮೆಂಟ್ ಇದು. ಬೌದ್ಧರು ಒಂದು ರೀತಿ ಹೇಳಿದರು, ಆಮೇಲೆ ಜೈನರು ಮತ್ತೊಂದು ರೀತಿ ಹೇಳಿದರು. ಇವರು ಹೇಳ್ತಾರೆ ನೋಡಿ, ನಾನು ಸರ್ವಜ್ಞನ ಪ್ರೂವ್ ಮಾಡಿಬಿಡ್ತೇನೆ, ಸರ್ವಜ್ಞನ ಪ್ರೂವ್ ಮಾಡಿಬಿಟ್ಟು ಸರ್ವಜ್ಞನ ಮಾತನ್ನು ನಾವು ಧರ್ಮ ನಿರ್ಣಾಯಕವಾದ ಆಧಾರ ಅಂತ ಒಪ್ಪಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದಾರೆ. ಹೇಗೆ ಅಂತ ಕೇಳಿದರೆ, ನನ್ನ ಕ್ಷಿತ್ಯಾಧಿಕಂ ಸಕರ್ತೃಕಂ, ಕ್ಷಿತಿ ಆಧಿಕಂ, ಕ್ಷಿತಿ ಅಂದರೆ ಭೂಮಿ, ಭೂಮಿ ಮೊದಲಾದವುಗಳಿಂದ ಕೂಡಿರತಕ್ಕಂಥ ಇಡೀ ಪ್ರಪಂಚ ಸಕರ್ತೃಕಂ, ಒಬ್ಬ ಕರ್ತೃವನ್ನು ಹೊಂದಿದೆ. ಇದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಫಾರಂ ಇದೆ. ಜಗತ್ತಿಗೊಬ್ಬ ಕರ್ತೃ ಅಂತ ಒಬ್ಬ ಇರಬೇಕು. ಯಾತಕ್ಕೆ? ಕಾರ್ಯತ್ವ. ಕಾರ್ಯ ಅಂದಮೇಲೆ ಏನಿರಬೇಕು? ಅದಕ್ಕೊಂದು ಕಾರಣ ಇರಬೇಕು. ಕಾರಣ ಎರಡು ವಿಧ, ಒಬ್ಬ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಅಂತೇಳಿ. ನಿಮಿತ್ತ ಕಾರಣ ಅಂತ ಕರೀತಾರೆ, ಕರ್ತ ಅಂತ ಕರೀತಾರೆ. ಸೊ ಜಗತ್ತೆಲ್ಲ ಒಂದು ಕಾರ್ಯವಾಗಿರೋದ್ರಿಂದ ಇದಕ್ಕೊಬ್ಬ ಕರ್ತೃ ಇರಬೇಕು. ಆದ್ದರಿಂದ ಅಂತ ಕರ್ತೃ ಸರ್ವಜ್ಞನಾಗಿರಬೇಕು ಅಂತ ಹೇಳಿದ್ದೇನೆ ಅಂತ ಹೇಳಿದ. ಯಾಕೆ? ಘಟವತ್, ಘಟ ಒಂದು ಇದು, ಗಡಿಗೆ ಒಂದು ಕಾರ್ಯ. ಅದು ಕುಂಬಾರ ಬೇಕೋ ಇಲ್ವೋ? ಕುಂಬಾರ ಇಲ್ಲದ ಗಡಿಗೆ ಆಗತ್ತಾ? ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಗಡಿಗೆ ಎಂಬುದೇನೋ ಕಾರ್ಯ, ಕಾರ್ಯ ಕುಂಬಾರ ಏನೋನೋ ಕಾರಣ. ಅದೇ ರೀತಿ ಜಗತ್ತೊಂದು ಕಾರ್ಯ, ಕಾರ್ಯಕ್ಕೆ ಏನಿರಬೇಕು? ಒಂದು ಕಾರಣ ಇರಬೇಕು. ಈ ರೀತಿಯಾಗಿ ವಾದ ಮಾಡಬಹುದು ಅಂತ ಪ್ರಶ್ನೆ. ಸಮಾನ ಈ ರೀತಿ ವಾದ ಮಾಡೋದನ್ನು ಹೆಬ್ಬೇಕಾದ್ರೆ ಸಿಗ್ತಾರೆ. ಅದರಲ್ಲಿ ಏನು ಡಿಫೆಕ್ಟ್ ಇದೆ ತೋರಿಸ್ತಾರೆ. ಕಾರ್ಯತ್ವ ಘಟವದಿತಿ ಕ್ಷಿತ್ಯಾದೇಹೇ ಕರ್ತರಿ ಸಿದ್ಧೇ. ಆದ್ದರಿಂದ ಇಡೀ ಜಗತ್ತಿಗೆ ಒಬ್ಬ ಕರ್ತರು ಇದ್ದಾನೆ ಅಂತ ಜನರಲ್ಲಿ ಪ್ರೂವ್ ಆಯಿತು. ಇದರಿಂದ ತಸ್ಯ ಸಾರ್ವಜ್ಞವಪಿ ಸಿದ್ಧಮೇವ. ಜಗತ್ತಿಗೊಬ್ಬ ಕರ್ತೃ ಇದ್ದಾನೆ ಅಂತ ಸಿದ್ಧವಾದ ಮೇಲೆ ಅವನು ಸರ್ವಜ್ಞ ಅಂತ ಸಿದ್ಧವಾಗಲೇಬೇಕಲ್ಲ. ಯಾತಕ್ಕೆ? ಒಂದೊಂದು ಮಾಡೋನಿಗೆ ಒಂದೊಂದು ಗೊತ್ತಿದ್ದರೆ ಎಲ್ಲ ಮಾಡೋನಿಗೆ ಎಲ್ಲ ಗೊತ್ತಿರಬೇಕು. ಸೊ ಸರ್ವಂ ಕರೋತಿ ಅಂದರೂ ಒಂದೇ, ಸರ್ವಜ್ಞ ಅಂದರೂ ಒಂದೇ. ಈಶ್ವರ ಸರ್ವಕರ್ತ ಅಂದಮೇಲೆ ಈಶ್ವರ ಸರ್ವಜ್ಞ ಸರ್ವಕರ್ತೃತ್ವಾತ್ ಅಂತ ಹೇಳ್ತೇವೆ ಅಂತ ಹೇಳಿದ. ಉಪಾದಾನಾದಿ ಸಾಕ್ಷಾತ್ಕಾರಸ್ಯ ಏವ ಕರ್ತೃತ್ವ. ಕರ್ತೃತ್ವ ಅಂದ್ರೇನು? ಬರೀ ಏನು ಮಾಡಿದರೆ ಕರ್ತೃತ್ವ ಅಲ್ಲ. ಏನಿರಬೇಕು ಅವನಿಗೆ? ಇದೇನು, ಇದರಿಂದ ಏನಾಗುತ್ತೆ, ಇದೆಲ್ಲಿಂದ ಬರುತ್ತೆ ಎಲ್ಲ ಗೊತ್ತಿದ್ದರೆ ಮಾತ್ರ ಅವನೊಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ದೇರ್ಫೋರ್ ಇವತ್ತು ಜಗ ಕುಂಬಾರನ ಗಡಿಗೆ ಮಾಡಬೇಕಾದ್ರೆ ಎಷ್ಟು ಜ್ಞಾನ ಇರಬೇಕು ಅವನಿಗೆ? ಅದೇ ರೀತಿ ಎಲ್ಲವನ್ನು ಕುಂಬಾರ ಒಂದು ಗಡಿಗೆ ಮಾಡಬೇಕಾದ್ರೆ ಎಷ್ಟೋ ಜ್ಞಾನ ಇರುತ್ತೆ. ಎಲ್ಲ ಮಾಡ್ತಕ್ಕಂಥ ಪರಮಾತ್ಮನ ಎಲ್ಲ ಜ್ಞಾನ ಇರಲೇಬೇಕಲ್ಲ ಅಂತ ಒಂದು ವಾದ ಮುಂದಿಟ್ಟ. ಸರ್ವಶಾಪಿ ಚಿತ್ಯಾದಿ ಉಪಾದಾನಾದು ಪ್ರವಿಷ್ಟತ್ವಾದಿತಿ ಚೆನ್ನ. ಘಟಾದೀನಾಂ ಕರ್ತರಿ ಕುಲಾಲಾದೌ ತದುಪಾನಾದಿ ಋತೌತ ತದುಪಾದಾನಾದಿ ವಿಷಯ ಸಾಕ್ಷಾತ್ಕಾರ ಸದೃಷ್ಟತ್ವ. ಏನ್ ಡಿಫೆಕ್ಟ್ ಇದೆ ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಇಂಥ ಬರೀ ಇದೊಂದು ಸರಿಯಾದ ಆರ್ಗ್ಯುಮೆಂಟ್ ಪೂರ್ತಿ ಅಲ್ಲ. ಇದೊಂದೇ ನಾನು ದೇವ್ರನ್ನ ಒಪ್ಪೋದಾಗಿದ್ರೆ ಏನ್ ಬೇಕಾಗ್ತಿದ್ದಿಲ್ಲ ನಮಗಾಗ. ಈ ರೀತಿ ಅನುಮಾನದಿಂದ ದೇವರನ್ನ ನಾವು ಸಾಧನೆ ಮಾಡಕ್ ಬರುತ್ತೆ, ಅವನು ಸರ್ವಜ್ಞ ಅಂತ ಸಾಧನೆ ಮಾಡಕ್ ಬರುತ್ತೆ ಅಂತ ಆಗಿದ್ರೆ ಏನ್ ಬೇಕಾಗ್ತಿರ್ಲಿಲ್ಲ, ಆಗಮನೇ ಬೇಕಾಗ್ತಿರ್ಲಿಲ್ಲ. ಗೊತ್ತಾಯ್ತು, ಇಷ್ಟಿಂದ ಗೊತ್ತಾಗ್ಬಿಡ್ತಾ ಇತ್ತು. ಅದನ್ನ ಹೇಳ್ತಾರೆ, ಏನ್ ಡಿಫೆಕ್ಟ್ ಇದೆ ಇದರಲ್ಲಿ ಅಂದ್ರೆ ಚೇನ್ನ. ಈ ರೀತಿ ಪ್ರಶ್ನೆ ಕೇಳಿದ್ರೆ ಸರಿಯಲ್ಲ. ಘಟಾದಿ ರಾಮ್ ಕರ್ತರಿ ಕುಲಾಲಾದು, ಘಟಾದಿಗಳನ್ನು ಮಾಡ್ತಕ್ಕಂಥ ಒಬ್ಬ ಕುಲಾಲ ಅಂತ ಒಬ್ಬನಿದ್ದಾನೆ ಕುಂಬಾರ. ತದ್ ಉಪಾದಾನಾದಿ ವಿಷಯ ಸಾಕ್ಷಾತ್ಕಾರ ಸದೃಷ್ಟತ್ವ, ಅವನಿಗೆಲ್ಲ ಎಲ್ಲಿ ಗೊತ್ತಿರುತ್ತೆ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಕುಂಬಾರನಿಗೆ ಗಡಿಗೆ ಮಾಡೋದು ಗೊತ್ತಷ್ಟೇ ಅವನಿಗೆ, ಗೊತ್ತಾಯ್ತಾ. ಮಣ್ಣು ತರೋ ವ್ಯವಸ್ಥೆ ಇತ್ಯಾದಿಗಳು ಆಗಲೇಬೇಕು ಅಂತ ಏನಿಲ್ಲ ಅವನಿಗೆ. ಮತ್ತೆ ಅದು ಎಲ್ಲಿ ಸಿಗುತ್ತೆ, ಅಲ್ಲಿ ಸಿಗೋ ವೆರೈಟಿ ಏನು ಅಂತಾಗಲಿ, ಅಥವಾ ತರೋ ಸಾಧನ ಇಲ್ಲೋದ್ರೂ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ. ಸೊ ಗಡಿಗೆ ಮಾಡೋ ಪೂರ್ತಿ ಗೊತ್ತಿರುತ್ತೆ ಹೊರತು ಬೇರೆ ಅಲ್ಲ. ಇನ್ನು ತಮಾಷೆ ಅಂದರೆ, ಒಂದು ಗಡಿಗೆ ಮಾಡಬೇಕಾದ್ರೆ ಕುಂಬಾರನೊಬ್ಬನಿಂದ ಆಗೋದಿಲ್ಲ, ಇನ್ನೆಷ್ಟು ಜನ ಬೇಕು ಅದಕ್ಕೆ? ತುಂಬ ಜನ ಬೇಕು. ಅರ್ಥ ಆಯ್ತಾ? ಈಗ ತುಂಬ ಜನ ಇಲ್ದವ್ರು ಗಡಿಗೆ ಮಾಡೋಕ್ಕಾಗೋದಿಲ್ಲ. ಒಂದು ಉದಾಹರಣೆಗೆ, ಒಬ್ಬ ಡಾಕ್ಟರ್ ಆಪರೇಷನ್ ಮಾಡ್ತಾ ತಿಳ್ಕೋಣ, ಅಲ್ಲಿ ಆಪರೇಟರ್ಸ್ ಬೇಕು. ಡಾಕ್ಟರ್ ತಯಾರು ಮಾಡೋದಿಲ್ಲ ಅದನ್ನು, ಯಾರು ತಯಾರು ಮಾಡಬೇಕು ಅದನ್ನು? ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಇಂಜಿನಿಯರಿಂಗ್ ಮಾಡ್ತಾನೆ, ಮಾಡೋದ್ರ ಉಪಯೋಗ ಅವನಿಗೆ ಇನ್ನೂ ಏನೇನು ಬೇಕೆ ಮೆಟೀರಿಯಲ್ ಜ್ಞಾನಗಳೆಲ್ಲ ಬೇಕು. ಬೇಟಿ ಎಲ್ಲಿ ಸಿಗುತ್ತೆ ಆ ವಿಷಯ ಬೇಕು. ಒಳಗಿಂದ ಅವ್ರು ಜಿಯಾಲಜಿಸ್ಟ್ ಬೇಕು, ಹುಡುಕಿ ಹೇಳಬೇಕು ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಗೊತ್ತಾಯ್ತಾ. ಟ್ರಾನ್ಸ್ಪೋರ್ಟೇಷನ್ಗೆ ಇಂಜಿನಿಯರ್ ಹೊತ್ಕೊಂಡ್ಬಂದು ಹಾಕ್ಲಿಕ್ಕಾಗಲ್ಲ, ಅದಕ್ಕೊಂದು ವ್ಯವಸ್ಥೆ ಇದೆ. ಮತ್ತೆ ಕೂಲಿಯವ್ರ ಬೇಕೇ ಬೇಕು ಎಷ್ಟೆಲ್ಲ ಮಾಡಿದ್ರು ಕೂಡ. ಸೊ ಒಂದು ಗಡಿಗೆ ಆಗ್ಲಿಕ್ಕೆ ಎಷ್ಟು ಜನ ಬೇಕು? ತುಂಬ ಜನ ಬೇಕು. ಸರಿಯಾಗಿ ಅರ್ಥ ಮಾಡ್ಕೋಬೇಕಿದೆ, ಒಂದು ಗಡಿಗೆ ಆಗ್ಲಿಕ್ಕೆ ತುಂಬ ಜನ ಬೇಕು. ಒಂದು ಸಣ್ಣ ಒಂದು ಪಿನ್ ಆಗ್ಲಿಕ್ಕೆ ಎಷ್ಟು ಜನ ಬೇಕು ಅಂದಮೇಲೆ, ಒಂದು ಸಣ್ಣ ಕೆಲಸಕ್ಕೆ ತುಂಬ ಜನ ಬೇಕು ಅಂದಮೇಲೆ, ಇಡೀ ಜಗತ್ತಿಗೆ ಎಷ್ಟು ಜನ ಬೇಕಾಗುತ್ತೆ? ಭಾರಿ ಜನ ಬೇಕಾಗುತ್ತೆ ಅಂತ. ಒಬ್ಬ ಬೇಕಾಗುತ್ತೆ ಅಂತ ಆಗಲಿಲ್ಲ, ಎಷ್ಟು ಜನ ಬೇಕಾಗುತ್ತೆ ಅಲ್ಲಿಗೆ? ಇನ್ಫೈನೈಟ್ ಗಾಡ್ ಸುಪ್ಕೋಬೇಕಾಗುತ್ತೆ. ನೋಡಿದ್ರೆ ಅಂತ ಪ್ರಾಬ್ಲಮ್ ಬರುತ್ತೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಮೊದಲನೇ ಅನುಮಾನದಲ್ಲಿ ಒಂದೇನೋ ಪಾಸಿಟಿವ್ ಫಾರಂ ಇತ್ತು, ಬರೀ ಆ ರೀತಿ ಮಾಡಕ್ಕೆ ಹೊರಟ್ರೆ ನೆಗೆಟಿವ್ ಇನ್ನೊಂದು ಫಾರಂ ಶುರುವಾಗುತ್ತೆ ಅದಕ್ಕೆ. ಅದು ಹೇಳ್ತಾರೆ, ಇದು ಮುಂದೆ ಡೀಟೇಲ್ ಆಗಿ ಹೇಳ್ತಾರೆ ವಿಷಯ ಸಂಕ್ಷೇಪ ಆಗಲಿ. ಮುಂದೆ ಅದ್ರ ಬಗ್ಗೆ ಒಂದು ಇಶ್ಯೂನೇ ಬರುತ್ತೆ ಇದ್ರ ಮೇಲೆ. ನೈಯಾಯಿಕರಿದ್ದಾರೆ, ಅವರು ದೇವ್ರನ್ನ ಒಪ್ತಾರೆ, ಆದರೆ ವೇದಗಳ ಅಪೋ ವಿಷಯ ಅಂತ ಒಪ್ಪೋದಿಲ್ಲ ಅವರು, ಗೊತ್ತಾಯ್ತಾ. ವೇದಗಳ ಅಪೋ ವಿಷಯ ಅಂತ ಒಪ್ಪೋದಿಲ್ಲ. ಮತ್ತು ದೇವ್ರನ್ನ ದೇವ್ರು ಹೇಗೆ ಪ್ರೂವ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ತಾರೆ ಅವರು. ಯುಕ್ತಿಯಿಂದ ಪ್ರೂವ್ ಮಾಡ್ತೀವಿ ಅಂತ ಹೇಳ್ತಾರೆ. ಯುಕ್ತಿಯಿಂದ ಪ್ರೂವ್ ಮಾಡ್ತೀವಿ ಅಂತ ಹೊರಟ್ರೆ ಆ ಯುಕ್ತಿಗೆ ಏನು ಒಂದು ಲಿಮಿಟ್ ಇದೆ ಬಂದು ತೋರಿಸ್ಕೊಳ್ತಾರೆ. ಅರ್ಥ ಆಯ್ತಾ? ಯುಕ್ತಿಗೆ ಒಂದು ಲಿಮಿಟ್ ಇದೆ, ಅದಕ್ಕೆ ಗಾಡ್ ಈಸ್ ಬಿಯಾಂಡ್ ರೀಸನಿಂಗ್. ಅರ್ಥ ಮಾಡ್ಕೋಬೇಕು, ಗಾಡ್ ಎಕ್ಸಿಸ್ಟೆನ್ಸನ್ನು ನಾವು ಬರೀ ಗೆಸ್ ಮಾಡಿ ತಿಳ್ಕೊಳ್ಳೋದು ಬೇರೆ, ಕನ್ಫರ್ಮ್ ಮಾಡ್ಕೊಳ್ಬೇಕು. ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಯಾವ್ದು ಸಾಲದು? ಅನುಮಾನ ಸಾಲದು. ಅದನ್ನು ಹೇಳ್ತಾರೆ, ನಹಿ ಕುಲಾಲೋ ಘಟಂ ಫಲಪರಿಮಾಣ ಪರಿಮಾಣೀಯತ್ತ ವಿಶೇಷವಂತಂ ತನ್ನಿಮಿತ್ತಂ ವಾ ಫಲಂ ದೇಶಮದೃಷ್ಟಂ ತದಾಶ್ರಯಂ ವಾ ಪುರುಷಂ ತತ್ ಪ್ರಯೋಜನ ವಿಶೇಷಂ ವಾ ಸಾಕ್ಷಾತ್ಕರೋತಿ. ಎಷ್ಟು ವಿಷಯ ಹೇಳ್ತಾರೆ. ನಹಿ ಕುಲಾಲಃ, ಒಬ್ಬ ಕುಂಬಾರ, ಘಟಂ ಪರಿಪರಮ ಫಲ ಪರಿಮಾಣೀಯತ್ತ ವಿಶೇಷವಂತಂ. ಅದು ತೂಕ ಮಾಡಬೇಕಿದ್ರೆ ಈಗ ಒಂದು ಇಸಿ ಎಷ್ಟು ಗಡಿಗೆ ಅಂತ ಕೇಳಿಬಿಟ್ಟಿದೆ, ಇಷ್ಟು ಮಾಡಿಕೊಡಿ ಅಂತ ಕೇಳ್ತಾನೆ. ಅದು ಎಷ್ಟು ಹಾಕಬೇಕು ಅಂತ ಯೋಚನೆ ಮಾಡೋಕೆ ಏನು ಬೇಕು ಅವನಿಗೀಗ? ತೂಕ ಸಾಮಗ್ರಿ ಬೇಕು, ಅದು ಮಾಡೋಕೆ ಅವನಿಗೆ ಬರೋದಿಲ್ಲ, ಬೇರೆ ವ್ಯವಸ್ಥೆ ಇದೆ ಅದಕ್ಕೆ. ಉದಾಹರಣೆಗೆ ಗೋಲ್ಡ್ ಗೋಲ್ಡ್ ಸ್ಮಿತ್ ಇದ್ದ ಅಂತ ತಿಳ್ಕೊಬೋಣ, ಅವ್ರು ಬಂಗಾರ ತೂಕ ಕೊಡ್ತಾನೆ. ಬಟ್ ಅವನು ಮೀನು ಅದು ಮಾಡೋದ್ರೆ ಬ್ಯಾಲೆನ್ಸ್ ಅವ್ನು ಮಾಡೋದಿಲ್ಲ, ಬ್ಯಾಲೆನ್ಸ್ ಮಾಡೋದು ಬೇರೆ ಇದೆ. ಅದೇ ರೀತಿ ಕುಲಾಲನಿಗೆ ಎಷ್ಟು ಮಣ್ಣು ತಗೋಬೇಕು ಅಂತ ತೀರ್ಮಾನ ಮಾಡೋದು ಅವನ ಕೈಲಿಲ್ಲ. ತನ್ನ ನಿಮಿತ್ತಮ್ಮ, ಅದಿಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಕಾಲಂ, ಎಷ್ಟು ಕಾಲ ಬೇಕು ಗೊತ್ತಿಲ್ಲ, ಕಾಲ ಅವನ ಕೈಲಿಲ್ಲ. ದೇಶ, ಸ್ಥಳ, ಯಾವುದೋ ಕಾರ್ಪೆಂಟರ್ ಬರ್ತಾನೆ, ಜಾಗ ಒಂದು ಏನೋ ಮಾಡಿಕೊಡು ಅಂತ ಕೇಳ್ತೇವೆ. ಎಲ್ಲಿ ಮಾಡಲಿ ಜಾಗ ತೋರಿಸಿ ಅಂತಾನೆ, ಊಟ ಕೊಡಿ ಅಂತಾನೆ. ತಿಳಿತಿಲ್ಲ ಅವನೇನು ಕಾರ್ಪೆಂಟರ್ ಏನು ಬರುತ್ತೆ ಅವನಿಗೆ, ಊಟ ಕೊಟ್ಟರೆ ಕೆಲಸ ಮಾಡೋಕ್ಕೆ ಕಷ್ಟ ಬರುತ್ತೆ, ಊಟ ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ, ಊಟ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದೇ ರೀತಿಯೇ ತದಾಶ್ರಯಂ ವಾ ಪುರುಷಂ, ಎಲ್ಲಿ ಸಿಗುತ್ತೆ ಅನ್ನೋ ವ್ಯಕ್ತಿ ಜ್ಞಾನ ಇಲ್ಲದೆ ಇರಬಹುದು. ಎಲ್ಲಿ ಸಿಗುತ್ತೆ ನನಗೆ ಗೊತ್ತಿಲ್ಲ, ತಂದು ಕೊಟ್ಟರೆ ಮಾಡ್ತೀನಿ ಅಂತ ಅಷ್ಟೇ, ತಂದು ಕೊಡ್ತೀರ ಮಾಡ್ತೀನಿ ಅಷ್ಟೇ ನಾನು. ಅಥವಾ ತತ್ ಪ್ರಯೋಜನ ವಿಶೇಷಂ ವಾ, ಅಥವಾ ಈ ಗಡಿಗೆ ಯಾರು ಹೋಯ್ತಾರೋ ಗೊತ್ತಿಲ್ಲ ಅವ್ನಿಗೆ, ಮಾಡಿ ಅಂತ ಇಟ್ಬಿಟ್ಟ, ಯಾರು ಹೋಯ್ತಾರೋ ಗೊತ್ತಿಲ್ಲ ಅವನಿಗೆ. ಮತ್ತೆ ಹೇಗೆ ಉಪಯೋಗಿಸ್ತಾರೋ ಗೊತ್ತಿಲ್ಲ, ಎಷ್ಟು ಅಜ್ಞಾನ ಇದೆ ಗೊತ್ತ ಅವನಿಗೆ. ಈಗ ಒಂದು ಗಡಿಗೆ ಮಾಡೋನಿಗೆ ಎಷ್ಟು ಜ್ಞಾನ ಇದೆ ಅಂತ ಹೇಳ್ತೀಯೋ ಅದು ಎಷ್ಟು ಅಜ್ಞಾನ ಇದೆ ಮತ್ತು ಇನ್ನೊಂದು ಕಡೆಗೆ. ದೇರ್ಫೋರ್ ಒಂದು ಕೆಲಸ ಮಾಡೋನಿಗೆ ಇಷ್ಟು ಅಜ್ಞಾನ ಇದ್ದರೆ ಎಲ್ಲ ಜಗತ್ ಮಾಡಿ ಎಷ್ಟು ಅಜ್ಞಾನ ಇರಬೇಕಾಗಿತ್ತು. ಸರ್ವಕ್ಷತ ಹೋಗಿ ತೀರ್ಮಂತ ಅಲ್ಲಿಗೀಗ ಅಜ್ಞಾನ ಜಾಸ್ತಿ ಅಂತ ಆಯ್ತು ಅವನಿಗೆ. ಯಾಕೆ ಯುಕ್ತಿ ಅಂದರೆ ಯುಕ್ತಿ, ಯುಕ್ತಿ ಏನಿರುತ್ತೆ ಯಾವಾಗಲೂ ಕೂಡ ಪ್ರತಿಯುಕ್ತಿ ತಯಾರಾಗಿರುತ್ತೆ. ಯುಕ್ತಿಗೆ ನೇಟಿವ್ ಪ್ರತಿ ಏಟು ಆಗಿರುತ್ತೋ ಯುಕ್ತಿಗೆ ಪ್ರತಿಯೊಂದು ಯುಕ್ತಿ ಇರುತ್ತೆ. ಆದ್ದರಿಂದ ಅದು ತೀರ್ಮಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಿಂಚ ಘಟಾದೋ ಸಪಕ್ಷೆ ಅದೃಷ್ಟಸ್ಯ ಏಕಕರ್ತೃಕಸ್ಯ ಚಿತ್ಯಾದೋ ಕರ್ತೃ ಕೃತಸ್ಥಿತಿ ಯತಸ್ತಸ್ಯ ಸಾರ್ವಜ್ಞಂ ಸ್ಯಾತ್ ಕಲ್ಪನಾ ಲಾಘವಾದಿತಿ ಚೆನ್ನ. ನೋಡಿದ್ರ ಇದಕ್ಕೊಂದು ಉತ್ತರ ಕೊಡ್ತೀನಿ ಅಂತ. ಏನು ಉತ್ತರ ಕೊಡ್ತೀನಿ ಅಂದರೆ, ಕಲ್ಪನಾ ಲಾಘವಾತ್, ನೀವೇನು ಹೇಳಿದ್ರಿ ಒಂದು ಜಗತ್ತಿಗೆ ಭಾಳ ಜನ ಕರ್ತೃಗಳು ಇರಬೇಕಾಗತ್ತೆ ಅಂತ ಹೇಳಿದ್ರಿ. ಹಾಗಲ್ಲ, ಲಾಜಿಕ್ ಆಫ್ ಸಿಂಪ್ಲಿಸಿಟಿ, ಕಲ್ಪನಾ ಲಾಘವ ಅಂದ್ರೇನು, ಲಾಜಿಕ್ ಆಫ್ ಸಿಂಪ್ಲಿಸಿಟಿ. ಹೆಚ್ಚನ ಒಪ್ಕೊಳ್ಳೋದ್ರ ಬದಲು ಒಬ್ಬನ ಒಪ್ಕೊಂಡ್ಬಿಟ್ರೆ ಸುಲಭ ಆಗುತ್ತಾ, ಆದ್ರಿಂದ ಒಬ್ಬನೇ ಇದ್ದಾರೆ ಅವ್ನು ಸರ್ವಜ್ಞ ಅಂತ ಒಪ್ಕೊಂಡ್ಬಿಡ್ತೇನೆ. ಅನೇಕ ಜನ ಒಪ್ಕೊಂಡು ಒಬ್ಬರು ಒಂದೊಂದು ಕೆಲಸ ಮಾಡ್ತಾರೆ ಅಂತ ಹೇಳೋದಕ್ಕಿಂತ ಒಬ್ಬನ ಒಪ್ಕೊಂಡು ಅವನೇ ಎಲ್ಲ ಮಾಡ್ತಾರೆ ಅಂತ ಯಾಕೆ ಹೇಳಬಾರ್ದು ಅಂತ ಕೇಳಿದ. ಇತ್ತೀಚೆಯನ್ನ ಅತಿ ಬಹುತರ ಕಾರ್ಯಜಾತಸ್ಯ ಅನೇಕ ಕರ್ತೃತಾಯಾಹ ಏವ ಉಚಿತತ್ವಾದಿತ್ಯಲಂ ಪ್ರಪಂಚೇನ ಹೇಳ್ತಾರೆ. ಅನೇ ಅತಿ ಬಹುತರ ಕಾರ್ಯಜಾತಸ್ಯ, ಮನೇಲಿ ಒಬ್ಬರಿಗೆ ಅಡುಗೆ ಮಾಡ್ಕೋಬೇಕಾಯ್ತು, ಒಬ್ಬರು ಅಡುಗೆ ಸಾಕಾಯ್ತು, ಅದೇ 100 ಜನ ಬಂದರು, ಇಂಪ್ರೂವ್ ಶುರುವಾಯ್ತು. ಆಮೇಲೆ ಅದು ಪಡಿಸೋರ ಪ್ರಶ್ನೆ ಶುರುವಾಯಿತು. ಆದ್ರೆ ಏನಾಯ್ತು, ಈಗ ಎಸ್ಟಾಬ್ಮೆಂಟ್ ಜಾಸ್ತಿ ಆಗ್ತಾ ಹೋದಂತೆ, ಕರ್ತೃಗಳು ಎಷ್ಟು ಜನ ಇರಬೇಕು, ಜಾಸ್ತಿ ಜನ ಬೇಕಾಗುತ್ತೆ. ರಥೋತ್ಸವ ಒಬ್ಬಳಿಲಕ್ಕಾಗತ್ತಾ, ಸ್ಕೂಟ್ರ್ ಬಿಟ್ಕೊಂಡು ರಥ ಬಿಟ್ಕೊಂಡು ಹೋಗೋಕ್ಕಾಗ ಸಾಧ್ಯ ಇಲ್ಲ. ಸೊ ಜಗತ್ತೊಂಬದು ಏನದು, ಜಗತ್ ಚಕ್ರ ಇದು, ಇದು ಒಬ್ಬರಿಂದಾಗಲೇ ಸಾಧ್ಯತೆ ಇಲ್ಲ. ತೆರ್ಫೋ ಲಾಜಿಕ್ ಆಫ್ ಸಿಂಪ್ಲಿಸಿಟಿ ವರ್ಕ್ ಮಾಡೋದಿಲ್ಲ ಇಲ್ಲಿ, ಅರ್ಥ ಆಯ್ತಾ? ಈಗ ಲಾಜಿಕ್ ಆಫ್ ಸಿಂಪ್ಲಿಸಿಟಿ ಅಂತ ಹೇಳಿಬಿಟ್ಟು ಏನೇನೋ ಮಾಡೋಕ್ಕೆ ಬರೋದಿಲ್ಲ ಇಲ್ಲಿ. ಆ ಲೆಕ್ಕದೊಳಗೆ ಲಾಜಿಕ್ ಆಫ್ ಸಿಂಪ್ಲಿಸಿಟಿ ಅಂತ ಹೇಳಿದ, 1000 ಜನ ಕೇಳಿದ ಅವ್ರಿಗೇನು ಕರೆದ್ಬಿಟ್ಟು ಲಾಜಿಕ್ ಆಫ್ ಸಿಂಪ್ಲಿಸಿಟಿ ಒಬ್ರು ಕಡೆ ಏನು ಮಾಡ್ತಾರೆ, ಆಗ ಅಡುಗೆ ಮಾಡೋದ್ರೆ ಕರೆದವ್ರು ಬೈತಾರೆ ಫಸ್ಟು, ಒಬ್ಬರು ಹೇಗೆ ಮಾಡ್ತಾರೆ, ಬುದ್ಧಿ ಬೇಡ ನಿಮಗೆ, ಇವ್ರು ಬಯಸ್ಕೋಬೇಕಾಗುತ್ತೆ. ಆದ್ದರಿಂದ ಸರಿಯಲ್ಲ. ಅತಿ ಬಹುತರ ಕಾರ್ಯಜಾತಸ್ಯ ಅನೇಕ ಕರ್ತೃತಾಯ ಏ ಉಚಿತತ್ವಾದಿತ್ಯಲಂ ಪ್ರಪಂಚೇನ. ಪ್ರಪಂಚ ಅಂದ್ರೇನು? ವಿಸ್ತಾರ, ಹೆಚ್ಚು ವಿಸ್ತಾರವಾಗಿ ಖಂಡನೆ ಮಾಡಬೇಕಾಗಿಲ್ಲ ಅಂತ ಅರ್ಥ. ವಿಸ್ತಾರ ಅಲಂ ವಿಸ್ತಾರ ಏನ ಅಂದ್ರೂ ಒಂದೇ ಅಲಂ ಪ್ರಪಂಚಕ್ಕೆ ಪ್ರಪಂಚ ಅಂತ ಅದಕ್ಕೆ ಕರೀತಾರೆ, ದೊಡ್ಡದು ಅಂತ ಅರ್ಥ. ಪ್ರಾಪಂಚ, ಪ್ರಾಪಂಚ ಅಂದ್ರೇನು? ಪ್ರಪಂಚೋ ಭೇದ ಪಂಚಕ, ಪಂಚಭೇದಗಳನ್ನು ಹೊಂದಿರೋದ್ರಿಂದ ಜಗತ್ತಿಗೆ ಪ್ರಪಂಚ ಅಂತ ಕರೀತಾರೆ. ಪಂಚಭೇದಗಳ ಬಗ್ಗೆ ಏನೇನಿರ್ಬೇಕಲ್ಲೀಗ, ಜೀವರು ಬೇಕು, ಜನಗಳು ಬೇಕು, ಎಲ್ಲ ಬೇಕು. ಆದ್ದರಿಂದ ಕೊನೆಗೆ ಪ್ರಪಂಚ ಮೀನ್ಸ್ ತುಳಸಿ ಎವೆರಿಥಿಂಗ್. ಆದರೆ ಹೆಚ್ಚು ವಿಸ್ತಾರ ಮಾಡೋದು ಬೇಡ ಅಂತ ಹೇಳಿ ಏವಂ. ಇದರಿಂದ ಏನಾಯ್ತು, ಈಗ ಬರೀ ಲಾಜಿಕ್ಕಿಂದ ದೇವನ ಸಾಧನೆ ಮಾಡ್ತೇವೆ ಇದ್ದಾನೆ ಅಂತ ಹೇಳೋದಕ್ಕೆ ಹೊರಟ್ರೆ ಅದು ದೊಡ್ಡ ಸಮಸ್ಯೆ ಇದೆ, ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಏವಂ ಅಂದಮೇಲೆ ಒಬ್ಬ ಕರ್ತೃ ಸಿದ್ಧವಾಗಿದ್ದರೆ ಏನು ಸಿದ್ಧವಾಗ್ತಿತ್ತು? ಒಬ್ಬ ಕರ್ತೃ ಇದ್ದಾನೆ ಅಂತ ಪ್ರೂವ್ ಆಗಿಬಿಟ್ಟಿದ್ರೆ ಯುಕ್ತಿಯಿಂದ ಏನು ಪ್ರೂವ್ ಆಗಾಗ್ತಿತ್ತು? ಅವನು ಸರ್ವಜ್ಞ ಅಂತ ಪ್ರೂವ್ ಆಗಿಬಿಡ್ತಿತ್ತು. ಒಬ್ಬ ಕರ್ತೃ ಇದ್ದಾನೆ ಪ್ರೂವ್ ಆಗಲೇ ಇಲ್ಲ, ಅದರಿಂದ ಏನು ಸರ್ವಜ್ಞನೇ ಪ್ರೂವ್ ಆಗಲಿಲ್ಲ. ಸರ್ವಜ್ಞ ಪ್ರೂವ್ ಆಗಿದ್ದಿದ್ರೆ ಏನು ಮಾಡ್ಬೋದಾಗಿತ್ತು? ಅವ್ನು ಮಾತು ನಂಬ್ಕೊಂಡು ನಾವು ಶಾಸ್ತ್ರ ಇದು ಮಾಡ್ಬೇಕು, ಒಪ್ಪೋದಾಗಿತ್ತು. ಅಪೌರುಷೇಯ ವೇದ ಬೇಕಾಗ್ತಿರಲಿಲ್ಲ, ಸಿದ್ಧವಾಗಲೇ ಇಲ್ಲ. ನಮಗೆ ಸಿಟ್ಟು ಬಂತು ಅವನಿಗೆ, ನೀವು ಸರ್ವಜ್ಞ ದೇವರನ್ನು ಕರಿತೀರಲ್ಲ ಅಂತ ಕೇಳಿದ. ನಾವು ಕರಿತೇವೆ, ಯಾತಕ್ಕೆ ಕರಿತೇವೆ ಅದನ್ನು? ಆಗಮ ಹೇಳಿದ್ವಿ ಮತ್ತೆ ಎಸ್ ಸರ್ವಜ್ಞ ಸರ್ವವಿತ್. ಯುಕ್ತಿಯಿಂದ ಹೇಳೋದು ಬೇರೆ, ಆಗಮದಿಂದ ಹೇಳೋದು ಬೇರೆ. ಇದರ ಅರ್ಥ ಮಾಡ್ಕೊಂಡು ಎಲ್ಲಿ ಡಿಫ್ರೆನ್ಸ್ ಇದೆ ಗೊತ್ತಾಗುತ್ತೆ. ಎಲ್ಲಿ ಡಿಫ್ರೆನ್ಸ್ ಇದ್ದಿರ್ಕೋ, ಅವನು 10 ಬಸ್ಸೊತ್ತಿಬ್ಬರು ಹೇಳಿದರು, 10 ಸುಮ್ಮನೆ ಗೆಸ್ ಮಾಡಿರ್ತಿದ್ದಾನೆ ಅಷ್ಟೇ ಅವನು. ಅದು ಇವನೇ ಹೇಳ್ತಾರೆ, ಟೈಮ್ ಟೇಬಲ್ ತೋರಿಸ್ತಾನೆ. ಯಾರು ಮಾತಿ ಬೆಲೆ ಬಂತೀಗ, ಇವನು ವಿತ್ ಅಥೆಂಟಿಕ್ ಆಗಿ ಹೇಳ್ತಿದ್ದ. ಸೊ ಸುಮ್ಮನೆ ಹೇಳೋದು ಬೇರೆ, ಬೇರೆ ಹೇಳೋದು ಬೇರೆ. ಏವಂ ಸಾರ್ವಜ್ಞ ಸಿದ್ಧೌ ತಸ್ಯ ವಿಪ್ರಭಕತ್ವಪಿ ಅಪ್ರಾಮಾಣಿಕಂ ಕಲ್ಪ್ಯಮೇವ. ಆಯಿತು, ಇಷ್ಟೆಲ್ಲ ಕಷ್ಟಪಟ್ಟು ಸರ್ವಜ್ಞ ಸಿದ್ಧಿ ಮಾಡೋಕ್ಕೆ ನಿನಗೆ ಆಗಲಿಲ್ಲ, ಬೈ ಚಾನ್ಸ್ ಸರ್ವಜ್ಞ ಇದ್ದಾನೆ ಅಂತ ಒಪ್ಕೋಮಣ. ಇನ್ನೊಂದು ಪ್ರಾಬ್ಲಮ್ ಇದೆ, ಏನಿದೆ ಅವನಿಗೀಗ? ಅವಿಪ್ರಲ್ಬಕದ್ದು ಮೋಸ ಮಾಡಲಿಲ್ಲ ಅಂತೇನು ಗ್ಯಾರಂಟಿ? ಸರ್ವಜ್ಞ ಮೋಸ ಮಾಡಲಿಲ್ಲ ಅಂತೇನು ಗ್ಯಾರಂಟಿ? ಅದೇನು ಸರ್ವಜ್ಞ ಯಾಕೆ ಮೋಸ ಮಾಡ್ತಾನೆ ಅಂದರೆ, ಬುದ್ಧ ರೂಪದಲ್ಲಿ ಪರಮಾತ್ಮ ಮೋಸ ಮಾಡಿದ ಕಥೆ ಇದೆ. ಪರಮಾತ್ಮ ಯಾರು? ಸರ್ವಜ್ಞ. ಮೋಸ ಮಾಡಿದ್ದೆಲ್ಲ ಬುದ್ಧ ರೂಪದಿಂದ ಮಾಡಿದ. ಯಾರಿಗೆ? ಆ ವೇದ ಒಪ್ಪದೇ ಇದ್ದವರಿಗೆಲ್ಲ ಮೋಸ ಮಾಡಿಬಿಟ್ಟ. ಅಂದಮೇಲೆ ಸರ್ವಜ್ಞ ಮೋಸ ಮಾಡಬಾರಂತಿಲ್ಲ. ಅವಸರ ಮೋಹನ ಮಾಡೋದು ಯಾರು? ದೇವರೇ. ಅವಸರ ಮೋಹನ ಅಂದರೆ ಏನದು? ಮೋಸ ಇದ್ದಾಗ ಲೆಕ್ಕ. ದೇವರು ಹಾಗಿದ್ದರೆ ದೇವರು ದೋಷ ದೋಷ ಬಂತ ಅಂತ ಕೇಳಿದ್ರೆ ಬರಲಿಲ್ಲ. ಯಾತಕ್ಕೆ? ಯಾರಿಗೆ ಮೋಹನ ಮಾಡ್ತಾನೆ? ಅಯೋಗ್ಯರಿಗೆ ಮೋಹನ ಮಾಡ್ತಾನೆ. ಆದರೆ ಮೋಸ ಅಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಅಭಿಪ್ರಾಯ ಅವನು ಹೇಳಾಗಿಲ್ಲ, ಅಭಿಪ್ರಾಯ ಮತ್ತೆ ಅವನು ಇರಬಹುದು ಅಂತೆ. ಅಲ್ರಿ, ಅಂಥವ್ನು ಹಾಗೆ ಯಾಕೆ ಮಾಡ್ತಾನೆ ಅಂತ ಕೇಳಿದರೆ, ಅಂಥವ್ನು ಹಾಗೆ ಯಾಕೆ ಮಾಡಬಾರ್ದು ಅಂತ ಕೇಳ್ತೇನೆ. ಅವನು ಅಂಥವ್ನು ಹಾಗೆ ಯಾಕೆ ಮಾಡಬಾರ್ದು? ಭಾರಿ ಶ್ರೀಮಂತ ಯಾಕೆ ಕಳ್ತನ ಮಾಡ್ತಾನೆ ಅಂದರೆ, ಕಳ್ತನ ಮಾಡಿ ಶ್ರೀಮಂತ ಆಗಿದ್ದಾನೆ ಅನ್ಬೋದಲ್ಲ. ಆ ರೀತಿ ಬಾರಿಗೆ ಆಗಿ ಅಲ್ಲೇ ಕೊಟ್ಟರೆ ಊರೋಯ್ತು. ಸರಿಯಲ್ಲ. ಸಾರ್ವಜ್ಞೇಪಿ ಕುತೋ ವಿಪ್ರಲಂಬಾಭಾವ. ನೋಡಿ, ಎಲ್ಲಿ ಸರ್ವಕರ್ತೃತ್ವ ಇದೆ ಅಲ್ಲಿ ಸರ್ವಜ್ಞತ್ವ ಇದೆ, ಇಲ್ಲಿ ಸರ್ವಜ್ಞತ್ವ ಇದೆ ಅಲ್ಲಿ ಅವಿಪ್ರಲಂಬಕತ್ವ ಇದೆ, ಮೋಸ ಮಾಡದಿರುವಿಕೆ ಇದೆ ಅಂತ ಹೇಳೋದಕ್ಕೊಟ್ರೆ ವ್ಯಾಪ್ತಿ ಇಲ್ಲ. ಹೇಳ್ತಾರೆ ರಾಗಾದ್ಯಭಾವ ಅಲ್ರಿ, ಅವ್ರು ಯಾಕೆ ಮೋಸ ಮಾಡ್ತಾರೆ? ರಾಗಾದ್ಯಭಾವ, ಕಾಮಕ್ರೋಧ ಇರೋದಿಲ್ಲ. ಮೋಸ ಮಾಡ್ಲಿಕ್ಕೆ ಏನು ಬೇಕು ಯಾವಾಗಲೂ? ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಕಾಮಕ್ರೋಧ ಇರೋದಿಲ್ಲ, ಅದಕ್ಕೆ ಮಾಡೋದಿಲ್ಲ ಅಂದರೆ ತದ್ರಹಿತೇಷ್ವಪಿ ಬುದ್ಧಾದಿಷು ಈಶ್ವರ ಅವತಾರೇಷು ದರ್ಶನಾತ್. ದೃಷ್ಟಾಂತ ಕೊಡ್ತಾರೆ, ಈ ಬುದ್ಧ ನಿಮ್ಮ ಪ್ರಕಾರನೂ ಸರ್ವಜ್ಞ, ನಮ್ಮ ಪ್ರಕಾರನೂ ದೇವರೇ. ಆದರೆ ಆತ ಮಾಡಿದ ಮತ ನಾವು ಒಪ್ತೇವ ಒಪ್ಪೋದಿಲ್ಲ. ಯಾತಕ್ಕೆ? ದೈತ್ಯ ವಿಮೋಹಕ ನಿತ್ಯ ಸುಖಾದೆ. ಗೊತ್ತಾಯ್ತಾ? ಬುದ್ಧ ರೂಪದಿಂದ ಮಾಡಿದ್ದೇನೋ ದೈತ್ಯ ವಿಮೋಹಕ ರೂಪ. ಬುದ್ಧಾದಿಷು ಈಶ್ವರಾವತಾರೇಷು ದರ್ಶನಾತ್, ಭಗವಂತನ ಅವತಾರಗಳೆಲ್ಲ ಕಂಡಿದೆ. ಆದ್ದರಿಂದಾಗಿನೇ ಸರ್ವಜ್ಞನಾದವನು ಮೋಸ ಮಾಡಲಾರ ಅಂತೇನೂ ಇಲ್ಲ. ಅದು ಸರ್ವಜ್ಞನೇ ಪ್ರೂವ್ ಆಗಿಲ್ಲ ಇನ್ನೂ ಕೂಡ. ಬೈ ಚಾನ್ಸ್ ಪ್ರೂವ್ ಆದರೆ ಅದು ಪ್ರೂವ್ ಆಗ್ತಾ ಇಲ್ಲ. ಇನ್ನು ವೀತರಾಗಾಣಾಮಪಿ ಜ್ಞಾನಾಂಕುರ ಸಂರಕ್ಷಣಾರ್ಥಂ ಛಲಾದಿನ ಪ್ರತಿವಾದಿ ಪ್ರತಾರಣಸ್ಯ ಸರ್ವೈರಂಗೀಕೃತತ್ವಾಚ್ಚ. ವೆರಿ ಇಂಪಾರ್ಟೆಂಟ್. ವೀತರಾಗಾಣಾಮಪಿ, ರಾಗ ಅಂದ್ರೇನು? ಕಾಮ ರಾಗದ್ವೇಷ ವಿಹೀನಿಸ್ತು ವಿಷಯಾನಿಂದ್ರಿಯೇಶ್ಚರ ಭಗವದ್ಗೀತೆಯಲ್ಲಿ ಬರುತ್ತೆ. ರಾಗದ್ವೇಷಗಳು ಅಂದ್ರೂ ಒಂದೇ, ಕಾಮಕ್ರೋಧಗಳು ಅಂದ್ರೂ ಒಂದೇ. ವೀತರಾಗಾಣಾಮಪಿ ಅಂದರೆ ಕಾಮಾದಿಗಳನ್ನು ಗೆದ್ದವರು ಕೂಡ ಜ್ಞಾನಾಂಕುರ ಸಂರಕ್ಷಣಾರ್ಥಂ, ಜ್ಞಾನಾಂಕುರ ಸಂರಕ್ಷಣಾರ್ಥಂ ಜ್ಞಾನದ ಒಂದು ಅಂಕುರವನ್ನು ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿವಾದಿ ಪ್ರತಾರಣಸ್ಯ ಪ್ರತಿವಾದಿಗಳಿಗೆ ಮೋಸ ಮಾಡೋದು ಸರ್ವೈರಂಗೀಕೃತತ್ವ ಅದೆಲ್ಲರೂ ಒಪ್ಕೊಂಡಿದ್ದಾರೆ. ಅದನ್ನು ಮನ್ ನಾವೆಲ್ಲೇ ಶಾಸ್ತ್ರಕ್ಕೆ ಹೋಗಿ ಬಿಟ್ಬಿಡೋಣ. ಈಗ ಹೋಗಿಬಿಟ್ಟು ಯಾರು ಪ್ರಾಮಾಣಿಕ ಅಂತ ಕೇಳ್ತಾರೆ, ಸಾರಿ ಬನ್ನಿ ಬೀದ್ಕಾಯಿ ಎಲ್ಲಿಟ್ಟಿದ್ದೀರಿ ಅಂತ ಕೇಳಿ ಉತ್ತರ ಕೊಡ್ತೀವಿ ನಾವು. ಎಲ್ಲಿಟ್ಟಿದ್ದೀರಿ ಬೀದ್ಕಾಯಿನ, ಏನಿಡ್ತೀವಿ ಅದಕ್ಕೆ? ಯಾರಾದ್ರು ಉತ್ತರ ಕೊಡ್ತಾರೆ, ಅದನ್ನು ಶಾಸ್ತ್ರ ವಿಚಾರ ಅಲ್ಲ. ಉತ್ತರ ಕೊಟ್ಟರೆ ಏನಾಗುತ್ತೆ? ಅವ್ರು ಕೇಳೋ ದೃಷ್ಟಿಕೋನ, ಅವ್ರು ಯಾತಕ್ಕೆ ಕೇಳ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಆಗಲಿ, ಅವ್ರಿಗೆ ಕೊಡೋದಿಲ್ಲ, ಅವ್ರಿಗೆ ಅವ್ನು ಹೇಳೋದಿಲ್ಲ, ಸತ್ಯ ಹೇಳೋದಿಲ್ಲ ಅವ್ರ ಮುಂದೆ. ಅರ್ಥ ಆಯ್ತಾ? ಈಗ ನಿಮ್ಮ ಬ್ಯಾಂಕ್ ಬೇರೆ ಎಷ್ಟಿದೆ ಬ್ಯಾಂಕ್ ಹಾಕೊಂಡ್ರೆ ಯಾರು ಉತ್ತರ ಕೊಡ್ತಾರಾ? ಸರಿಯಾಗಿ ಹೇಳ್ತಾರಾ? ಸಾಧ್ಯನೇ ಇಲ್ಲ. ಯಾಕೆ? ಅದು ಬೇರೆ ಪ್ರಾಮಾಣಿಕ ಪಾಪ ಸುಳ್ಗಾರ ಏನಲ್ಲ ಅವನು. ಮತ್ತೆ ನಿನಗೆ ಯಾಕೆ ಹೇಳಬೇಕು ಫಸ್ಟ್ ಕೇಳ್ತಾ? ನಿನಗೆ ಯಾತಕ್ಕೆ ಹೇಳಬೇಕು? ನಾನೀಗ ಹೇಳೋದು ಸಾಧ್ಯ ಇಲ್ಲ. ಮತ್ತೆ ಹೇಳಿದೆ ಸರ್, ನೀನು ದುರುಪಯೋಗ ಮಾಡ್ಕೊಳ್ದು ಏನು ಗ್ಯಾರಂಟಿ? ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸಜ್ಜನ ಕೂಡ ಅವನು ಇನ್ನೊಬ್ಬರು ಅಯೋಗ್ಯ ಅಂತ ಗೊತ್ತಿಲ್ಲ ನಮಗೆ. ಇಷ್ಟಾರೋ ಅವ್ನ ಮುಂದೆ ನಾವು ಹೇಳೋದಿಲ್ಲ. ಯಾತಕ್ಕೆ? ಸಾಮಾನ್ಯ ಮೋಸ ಮಾಡೋ ಜನಗಳ ಸ್ವಭಾವ, ಅದರಿಂದ ಹೇಳೋದಕ್ಕೆ ಹೋಗೋದಿಲ್ಲ. ದೇರ್ಫೋರ್ ಎಂಥ ವೀತರಾಗ ವ್ಯಕ್ತಿಗಳು ಕೂಡ ಏನು ಮಾಡೋ ಸಂಭವ ಇಲ್ಲ. ಯಾವ ಕಾಲಕ್ಕೂ ಮೋಸ ಯಾರಿಗೂ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಏವಂ ಅದು ಉದ್ದೇಶ ಒಳ್ಳೆಯದಿದೆಯವರು. ಯಾಕೆ? ಛಲಾದಿ ಜ್ಞಾನಾಂಕುರ ಸಂರಕ್ಷಣಾರ್ಥಂ ಛಲಾದಿನ ಪ್ರತಿವಾದಿ ಪ್ರತಾರಣಸ್ಯ ಸರ್ವೈರಂಗೀಕೃತತ್ವಾಂಚ. ಜ್ಞಾನ ಉಳಿಸ್ಬೇಕು ಇಲ್ಲಿ, ಧನ ಸಂರಕ್ಷಣಾರ್ಥ ನಾವು ಸುಳ್ಳು ಹೇಳ್ತೇವೆ, ಜ್ಞಾನ ಸಂರಕ್ಷಣಾರ್ಥ ಅವರು ಸುಳ್ಳು ಹೇಳ್ತಾರೆ. ಅದರಿಂದ ಏನು ಆಶ್ಚರ್ಯ ಇಲ್ಲ. ರುದ್ರದೇವರೇ ಪಾಶುಪಥ ಮತ್ತು ನ್ಯಾತಕ್ಕೆ ಬರೆದ್ರು, ವಸ್ತ್ರಮೋಹನಕ್ಕೆ ಬರೋದು ಸ್ವತಃ. ಅವರು ನೀವು ಪ್ರಾಮಾಣಿಕರು ಒಪ್ತೀರಿ, ಅವರ ಕೆಲಸ ಮಾಡಿದ್ದಾರೆ. ವಿಷ್ಣು ಬುದ್ಧಾವತಾರದಲ್ಲಿ ಅವರು ಪಶುಪತಿಯಾಗಿ ಅಂದಮೇಲೆ ದೇವತೆಗಳು ಏನು ಮಾಡೋದು ಕಂಡಿದೆ? ಬೃಹಸ್ಪತ್ಯಾಚಾರ್ಯ ಚಾರ್ವಾಕ ಮತ್ತು ಬರೆದಿದ್ದಾರೆ ಬೃಹಸ್ಪತ್ಯಾಚಾರ್ಯರು, ದೇವಗುರುಗಳವರು, ಅವರ ಕೆಲಸ ಮಾಡಿದ್ದಾರೆ. ಯಾಕೆ? ಅಯೋಗ್ಯರಿಗೆ ಶಾಸ್ತ್ರ ಸಿಗಬಾರದು ಅಂತ ಹೇಳಿದ್ರು. ಇನ್ನೂ ಮನೆಯೊಳಗೆ ಚಿಕ್ಕ ಮಕ್ಕಳ ಮುಂದೆ ಸುಳ್ಳು ಹೇಳ್ತಾರೆ, ಅವ್ರ ಮುಂದೆ ಅದಕ್ಕೆ ಮಕ್ಕಳ ಮುಂದೆ ಭಾರಿ ಪ್ರಾಮಾಣಿಕರು. ಮಗು ಚಾಕು ಕೊಡೋದಂತೆ, ಕೊಡ್ತಾರ ಯಾರು? ಟಿಕ್ ಟೊಟ್ಟಿ ಕೊಡೋದು ಕೊಡ್ತಾರ? ಇಲ್ಲ ಇಲ್ಲ, ಕೊಡೋದಿಲ್ಲ ಅದು, ಚಾಕು ಇಲ್ಲ ಅಂತ ಹೇಳಿದ್ರು. ಸರಿ ಇಲ್ಲ, ಕಳೆದ್ಬಿಟ್ಟೆ, ಕಳೆದೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಯಾಕೆ? ಅವ್ನು ತಗೋಬಾರ್ದು, ಮುಟ್ಬಾರ್ದು ಅವನು. ಯಾತಕ್ಕೆ ಮುಟ್ಬಾರ್ದು ಅವನು? ಅವನೊಳ್ಳೆಯದಕ್ಕೆ ಮುಟ್ಬಾರ್ದು. ಅರ್ಥ ಆಯ್ತಾ? ಅವನೊಳ್ಳೆಯದಕ್ಕೆ ಮುಟ್ಬಾರ್ದು ಅಂದರೆ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಪ್ರಾಮಾಣಿಕವಾಗಿರಬೇಕು ಅಂಥೇಳಿ ಎಂಥ ವ್ಯಕ್ತಿನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ದೇರ್ಫೋರ್ ಸರ್ವಜ್ಞ ಪ್ರೂವ್ ಆಗಲಿಲ್ಲ. ಸರ್ವಜ್ಞ ಪ್ರೂವ್ ಆಗಿದ್ರು ಕೂಡ ಅವನು ಮೋಸ ಮಾಡೋದಿಲ್ಲ ಅಂತೇನು ಗ್ಯಾರಂಟಿ ಇಲ್ಲ. ಅಲ್ಲಿ ಯಾರಿಗೋ ಮಾಡ್ತಾರೆ, ನಿಮಗೆ ಯಾರಿಗೋ ಮೋಸ ಮಾಡ್ತಾರೆ, ನಿಮಗ್ಯಾಕೆ ಮೋಸ ಮಾಡ್ತಾನೆ ಅಂದರೆ? ನಾವ್ಯಾರೋ ಅಂತ ನಮಗೆ ಗೊತ್ತಿಲ್ಲ, ನಮಗೆ ಮಾಡಬಾರ್ದಂತ ನೀವೇ ಇಲ್ವಲ್ಲ, ಗೊತ್ತಾಯ್ತು? ನಾವು ಒಳ್ಳೆಯವರು ಅಂತ ಅಂದ್ಕೊಂಡಿರ್ತಾರೆ, ಪ್ರಶ್ನೆ ಬರೋದು ನಮಗೆ ಮೋಸ ಮಾಡಿರ್ಬೋದು, ಅದೇನು ಗೊತ್ತಾಗೋದಿಲ್ಲ. ಏವಂ ಪಟುಕರಣತ್ವಾಧಿಕಂ ಕಲ್ಪ್ಯಮೇವಾ, ಇನ್ನೊಂದು ಪಾಯಿಂಟ್ ಇದೆ ಮತ್ತೆ. ಆಯ್ತಪ್ಪ, ಭಾರಿ ಸರ್ವಜ್ಞ ಎಲ್ಲ ಇದೆ ಅಂದ್ರೆ ಪಟುಕರಣ ಅಂತ ಹೇಗೆ ಹೇಳ್ತೀರಿ? ಈಗ ದೊಡ್ಡ ವಿದ್ವಾಂಸ ಮಾತೇ ನಿಂತು ಹೋಗಿರ್ಬೋದು, ಭಾರಿ ವಿದ್ವಾಂಸ ಹೇಗೆ ಪಟಪಟ ಉತ್ತರ ಕೊಡ್ತಾನೆ, ಅದು ಮಾತಾಡೋಕ್ಕೆ ಬರೋದು. ಯಾಕೆ? ಜ್ಞಾನಿ ಅಲ್ಲ ಅಂತ ಹೇಳಕ್ ಬರೋದಿಲ್ಲ ಅವನ. ಜ್ಞಾನಿ ಹೌದು, ಏನಿಲ್ಲ ಅವನಿಗೀಗ, ಬಾಯಿಲ್ಲ. ಅದಕ್ಕೆ ಹೇಳ್ತಾರೆ ಪಟುಕರಣ, ಪಟುಕರಣತ್ವಾಧಿಕಂ ಕಲ್ಪ್ಯಮೇವ. ಸರ್ವಕರ್ತರು ಇದ್ದಾನೆ, ಅವನು ಸರ್ವಜ್ಞನಾಗಿದ್ದಾನೆ, ಅವನು ಪಟುಕರ್ಣನಾಗಿದ್ದಾನೆ. ಎಷ್ಟು ಕಲ್ಪನೆ ಮಾಡಬೇಕು ಅಂತ ಇದರಿಂದ? ನತು ಪ್ರಾಮಾಣಿಕಂ, ಇದನ್ನೆಲ್ಲ ಕಲ್ಪನೆ ಮಾಡದೇ ಇರೋದು ಏನು ದಾರಿನೇ ಇಲ್ಲ. ಕಿಂವ ಅಸ್ತು ಕಶ್ಚಿತ್ ಸರ್ವಜ್ಞ ಅಭಿಪ್ರಾಯ ಕಶ್ಚ್ಯ, ನೆಕ್ಸ್ಟ್ ಪಾಯಿಂಟ್ ಇದೆ. ಆಯ್ತಪ್ಪ, ಸರ್ವಜ್ಞ ಇದ್ದಾನೆ ಅಂತ ಒಪ್ಕೋಮಾಣ. ಸರ್ವಕರ್ತ ಒಪ್ಪಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಮೋಸನೂ ಮಾಡೋದಿಲ್ಲ, ಪಟುಕರ್ಣನೂ ಆಗಿದ್ದಾನೆ ಅಂತ ತಿಳ್ಕೊಬೋಣ. ಇಷ್ಟಾದರೂ ಕೂಡ ಇನ್ನೊಂದು ಪ್ರಾಬ್ಲಮ್ ಇದೆ. ತಥಾಪಿ ಧರ್ಮಾದಿ ಪ್ರತಿಪಾದಕ ವಾಕ್ಯ ವಿಶೇಷಸ್ಯ ತತ್ಕೃತತ್ವ ಕುತಸ್ಸಿದ್ಧಂ. ಒಂದು ವಾಕ್ಯ ಸಿಕ್ಕಿದೆ, ದೇವರೇ ಬರೆದು ಏನಂತ ಗ್ಯಾರಂಟಿ ಅಪ್ಪ? ಈಗ ಭಗವದ್ಗೀತೆ ಬಗ್ಗೆ ಶುರು ಮಾಡಿಲ್ಲ ಇವರು? ಭಗವದ್ಗೀತೆ ಕೃಷ್ಣ ಬರೆದಿದ್ದಲ್ಲ, ಆ ಟೈಮಲ್ಲಿ ಹೇಳಕ್ಕೆ ಸಾಧ್ಯನೇ ಇರಲಿಲ್ಲ. ಯಾರೊಬ್ಬರು ಸೇರಿಸ್ಬಿಟ್ಟಿದ್ದಾರೆ, ಈ ರೀತಿ ಆಗ್ಬೋದಲ್ಲ. ಅಲ್ಲಿ ಕಣ್ಣಾರೆ ನೋಡಿರ್ತಾರಲ್ಲ ಅಂತ ಕೇಳಿದರೆ, ನೋಡಿದ್ರೆ ರಕ್ಷಿಸಿರ್ತಾರೆ. ಮುಂದೆ ಏನಾಗುತ್ತೆ? ಅವನಿಗೇನೋ ಗೊತ್ತಾಯ್ತು ಮುಂದಿನವರಿಗೆ, ಮುಂದಿನವ್ರಿಗೆ ಕಮ್ಯುನಿಕೇಷನ್ ಆಗಬೇಕಲ್ಲ. ಸೀಡಿಡಿಬ್ರು ಬಾಯಿ ಮಾತಲ್ಲಿ ಮಾತಾಡ್ಕೊಂಬಿಟ್ಟು ಸೀಡಿಡಾಗುತ್ತೆ ಅದು. ಯಾಕೆ? ಮುಂದೆ ಡಾಕ್ಯೂ ಇವರೇ ಜಗಳಾಡ್ಬೋದು, ಅಥವಾ ಮುಂದವರಿಗೆ ಬಾಯಲ್ ಕೊಟ್ಟಿದ್ರೆ ವ್ಯಾಲಿಡ್ ಆಗುತ್ತೆ. ಸಾಧ್ಯನೇ ಇಲ್ಲ. ಎಲ್ಲ ಕಾಲಕ್ಕೆ ಏನು ಬೇಕು ಅದಕ್ಕೊಂದು ಡಾಕ್ಯುಮೆಂಟ್ ಬೇಕು. ಆ ಡಾಕ್ಯುಮೆಂಟ್ ಅವರೇ ಮಾಡಿದ್ರು ಅಂತೇನು ಗ್ಯಾರಂಟಿ? ಈಶ್ವರ ಕರ್ತಕ್ಕಂತ ಈಗೇನೋ ನೀನು ನೋಡಿದ್ದೀಯ ಹೇಳ್ತೇ ಸರಿಗೋಯ್ತು, ಮುಂದವ್ರು ನಂಬಲಕ್ಕೆ ಏನು ಆಧಾರ ಇದೆ ಅದಕ್ಕೆ? ಈಶ್ವರ ಕರ್ತಕ್ಕಂತ ಮೇಲೆ ಬೋರ್ಡ್ ಹಾಕಿದರೆ ಅವನು ಬೋರ್ಡ್ ಹಾಕ್ತಾನೆ. ಎಂಥ ಬ್ಯಾನರ್ ಕಾಪಿ ಹೊಡೆಯೋದಿಲ್ಲ ಈಗ, ಮತ್ತು ಎಂಥ ಟ್ರೇಡ್ ತಿಳ್ಕೊಳ್ಳೋನು. ಏನು ಮಾಡ್ತಾರೆ ಅವರು? ಇಷ್ಟು ಕಾಪಿ ಒರಿಜಿನಲ್ಗಿಂತ ಚೆನ್ನಾಗಿ ಮಾಡಿ ಹಾಕ್ಬಿಡ್ತಾರೆ. ಎಷ್ಟೋ ಸಲ ಒರಿಜಿನಲ್ ಡೂಪ್ಲಿಕೇಟ್ ಕಂಡಕ್ಕೆ ಕೋಟಾ ನೋಟ್ಗಳು ಒಳ್ಳೆ ನೋಡಿ ಸಹಜ ನೋಡಿ ಚೆನ್ನಾಗಿರ್ತಾರೆ, ಅಟ್ರಾಕ್ಟಿವ್ ಮಾಡಿರ್ತಾರೆ. ಇನ್ನು ಕೊಡು ಸ್ಪೆಷಲ್ ಕೇರ್ ತೊಗೊಂಡು ಮಾಡ್ತಾರೆ, ಆದ್ದರಿಂದ ಇನ್ನೂ ಜೋರಾಗಿರ್ತಾರೆ, ನಂಬಲಿಕ್ಕಾಗುತ್ತೆ. ಅದನ್ನು ಸಾಧ್ಯ ಇಲ್ಲ. ತಥಾಪಿ ಧರ್ಮಾದಿ ಪ್ರತಿಪಾದಕ ವಾಕ್ಯ ವಿಶೇಷಸ್ಯ ತತ್ಕೃತತ್ವ ಕುತಸ್ತಿತ್ತಂ ನರ ಏವಂ ಭೂತ. ನಮ್ಮ ಇಷ್ಟು ಈಗಲೇ ಎಷ್ಟೋ ಕೆಲಸ ಆಗಿದೆ. ಕೆಲವು ಗ್ರಂಥ ಬರ ರಾಯರ ಗ್ರಂಥ ಅಂದರೆ ತಿಥಿನಿರ್ಣಯ ಅಂತ ಒಂದು ಗ್ರಂಥ ಇದೆ, ರಾಯರ್ ಬರೋದು ಅಂತ ಹೇಳಿಬಿಡ್ತಾರೆ. ತುಂಬ ಜನ ಹೇಳಿಬಿಡ್ತಾರೆ ರಾಯರ್ ಬರೋದು. ಅಲ್ಲೇ ಅಲ್ಲ, ಯಾರು ಶ್ರೀವೈಷ್ಣವ್ರು ಬರ ರಾಘವಾಚಾರ ಅಂತ ಯಾರೋ ಬರೆದಿದ್ದರು, ಅದು ಇರೋದೆಲ್ಲ ಶ್ರೀವೈಷ್ಣವ್ರ ವಿಚಾರ. ಏನೋ ರಾಘವ ನೋಡಿಬಿಟ್ಟು ಬರ ಹಾಕ್ಬಿಟ್ರೆ ಯಾರು, ಈಗ ತಪ್ಪು ಅಂತ ಗೊತ್ತಾಗಿದೆ. ಮೊದಲು ಒಂದು ಕೆಲವು ಸಾವಿರ ಅವ್ರನ್ನ ತಿಳ್ಕೊಂಡ್ಬಿಟ್ಟಿದ್ರು ಪುಸ್ತಕ ಲಿಸ್ಟಲ್ಲಿ ಸೇರಿಸ್ಬಿಡ್ತೀನಿ, ಅದಿಲ್ಲ ಹೊರಟೋಯ್ತು ಅದು. ಯಾಕೆ ಏನಂತ ರಾಯರು ಬರೆದಿದ್ದು ಆಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ, ಮೆಕ್ಯಾನಿಕಲ್ ಅಂತ ಹೇಳ್ಬಿಟ್ರೆ ಅದನ್ನ. ಇನ್ನು ಕೆಲವು ವಾದಿರಾಜಿ ಬರೆದ ಕೆಲವು ಪುಸ್ತಕ ಪ್ರಿಂಟ್ ಆಗಿದೆ, ಕೆಲವು ವಾದಿರಾಜಗಳು ಅಲ್ಲೇ ಕೋಟ್ ಮಾಡ್ತಾರೆ. ವಾದಿರಾಜಗಳು ಪೂಜ್ಯವಾದಿ ಹೇಳಿ ಅದು ಪೂಜ್ಯ ವಾದಿರಾಜಿ ಬರೆದಿದ್ದಾರೆ ಅಂತ ಅದರಲ್ಲೇ ಇದೆ. ಯಾರು ವಾದಿರಾಜ ಸರ್ ಬರೆದು ವಾದಿರಾಜ ಸ್ವಾಮಿಗಳ ಮೇಲೆ ಬಿತ್ತು ಅದು. ಎಷ್ಟು 300-400 ವರ್ಷಕ್ಕೆ ಎಷ್ಟು ಆಗೋದಾದರೆ ಎಷ್ಟು ಅನಾದಿ ಕಾಲದಿಂದ ಯಾರು ಪ್ರಿಂಟ್ ಬಿಡೋರು ಮಾಡೋಕ್ಕಾಗುತ್ತೆ. ದೇವರು ಬರೆದು ಬಂದೇ ಸೇರಿಸ್ಬಾರ್ದು, ಅದೇ ಪ್ರತಿ ಉಳಿಯೋದಿಲ್ಲ ಯಾವಾಗಲೂ ಕೂಡ. ಯಾವುದೇ ಡಾಕ್ಯುಮೆಂಟ್ನ ಫಾರ್ ಎವರ್ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಕಾಪಿ ಆಗಲೇಬೇಕು. ಅದು ಕಾಪಿ ಆದ ಮೋಸ ಮಾಡೋದ್ರಿಂದ ಏನು ಗ್ಯಾರಂಟಿ? ಇದೆಲ್ಲ ಯೋಚನೆ ಮಾಡಿ. ಇವು ಜಿರಾಕ್ಸ್ ಮೋಸ ಮಾಡೋದು ಭಾರಿ ಸುಲಭ. ಎಷ್ಟು ಜಿರಾಕ್ಸು ಸ್ಕ್ಯಾನ್ ಏನು ಮಾಡಿದ್ರು ಕೂಡ ಏನು ಮಾಡೋಕ್ಕೆ ಬರುತ್ತೆ? ಮೋಸ ಮಾಡ್ಬೇಕಾದ್ರೆ ಫಸ್ಟ್ ಕ್ಲಾಸ ಮೋಸ ಮಾಡೋಕ್ಕೆ ಬರುತ್ತೆ. ತಥಾಪಿ ಧರ್ಮಾದಿ ಪ್ರತಿಪಾದಕ ವಾಕ್ಯ ವಿಶೇಷ ತತ್ಕೃತತ್ವ ಕುತಸ್ಥಿತ್ತಂ ನನ್ನ ಏವಂಭೂತ ಸ್ವೀಯ ಹಿತಾಹಿತ ಪ್ರಾಪ್ತಿ ಪರಿಹಾರ ಸಾಧನಂ ಬಹುವಿದುಷೋ ದಾನಾವಿಧ ವ್ಯಸನ ಸಾಗರ ನಿಮಗ್ನಾನ್ ಜಂತೂನ್ ಅವಲೋಕಯನ್ ಅನುಪಾದಿಶ್ಯ ಸ್ಥಾತು ವರ್ಹತೀತಿ ಚೆನ್ನ. ಇಲ್ಲಿ ಎರಡು ಪ್ರಶ್ನೆಗಳು. ಒಬ್ಬ ಸರ್ವಜ್ಞ ಇದ್ದಾನೆ, ಅವ್ರು ಉಪದೇಶ ಮಾಡಿದ್ದಾನೆ ಅಂತ ಏನು ಗ್ಯಾರಂಟಿ? ಅಥವಾ ಮಾಡಿದರೆ ಅವ್ನು ಮಾಡಿದ ಉಪದೇಶ ಅಂತ ಏನು ಗ್ಯಾರಂಟಿ ಅಂತ ಪ್ರಶ್ನೆ. ಈಗ ಅದು ಮೊದಲನೇದು ಉತ್ತರ ಕೊಡೋಕೆ ಟ್ರೈ ಮಾಡ್ತಾನೋ ಅವನು. ಅಲ್ಲ ಸ್ವಾಮಿ ಅಂತ, ಜ್ಞಾನಿಗಳು ಸುಮ್ಮನೆ ಕೊಡ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಜ್ಞಾನಿಗಳು ಮಾತಾಡ್ತಾರೆ ಅದಕ್ಕೆ ಅಂದರೆ ಅವ್ರಿಗೆ ಬೇರೆ ಪ್ರಯೋಜನ ಇಲ್ಲದೇ ಇರಬಹುದು. ಸ್ವೀಯ ಹಿತಾಹಿತ ಪ್ರಾಪ್ತಿ ಪರಿಹಾರ ಸಾಧನಂ ಅವಿದುಷ ನಾನಾವಿಧ ವ್ಯಸನ ಸಾಗರ ನಿಮಗ್ನಾನ್. ಜನಗಳನ್ನು ನೋಡ್ತಾನೋ ಅವನು, ಪಾಪ ಒದ್ದಾಡ್ತಿರ್ತಾರೆ ಜನಗಳು, ಭಾರಿ ಸಂಕಷ್ಟದಲ್ಲಿದ್ದಾರೆ. ನಾವದೋ ಒಂದು ಇರುವೆ ನೀರಲ್ಲಿ ಒದ್ದಾಡ್ತಿದ್ರೆ ನೋಡ್ರಿ ಅಯ್ಯೋ ಪಾಪ ಅನಿಸುತ್ತೆ. ಯಾವುದೋ ಒಂದು ಪ್ರಾಣಿ ಕಷ್ಟಪಟ್ಟು ಒದ್ದಾಡ್ತಿದ್ರೆ ಏನು ಮಾಡ್ತಾರೆ? ಕಷ್ಟಪಟ್ಟು ಎತ್ತಲಿಕ್ಕೆ ಟ್ರೈ ಮಾಡ್ತಾರೆ. ಹೋಗ್ತಾರೆ ಸಂಸಾರದಲ್ಲಿ ಬಿದ್ದು ಒದ್ದಾಡ ಜನಗಳನ್ನ ಕಂಡು ಜ್ಞಾನಿಗಳು ಏನು ಮಾಡ್ತಾರೆ? ಪಾಪ ಅಂತ ಉದ್ಧಾರದ ಹಾದಿ ಹೇಳೇ ಹೇಳ್ತಾರೆ ಅಂತ ಅವನು ವಾದ. ಜಂತುವಿನ ಅವಲೋಕನ ಅನುಪಾದಿಶ್ಯ ಸ್ಥಾತು ಬರ್ಗತಿ. ಅವಾಗೇನು ಮಾಡ್ತಾರೆ? ಉದ್ಧಾರದ ಹಾದಿ ತೋರಿಸ ಸುಮ್ಮನೆ ಇರೋಕ್ಕಾಗುತ್ತಾ? ತೋರಿಸೇ ತೋರಿಸ್ತಾರೆ. ದೇರ್ಫೋರ್ ಅವ್ರು ಉದ್ದೇಶ ಮಾಡಿಯೇ ಇರ್ತಾರೆ. ಆಮೇಲೆ ಇನ್ನೂ ಕರುಣಗಳು ಏನು ಮಾಡ್ತಾರೆ? ಉದ್ದೇಶ ಹಾಗೆ ಪ್ರಿಸರ್ವ್ ಮಾಡಿಕೊಂಡೇ ಬರ್ತಾರೆ. ಇವೆಲ್ಲ ಏನು ಕೊನೆಗೆ ಇವೆಲ್ಲ ಬರೀ ಕಲ್ಪನೆಗಳಷ್ಟೇ ಅಂತ ತೋರಿಸ್ತಾರೆ. ಈಗ ಆ ರೀತಿ ಹೇಳಕ್ಕೆ ಬರೋದಿಲ್ಲ. ಏವಂ ಭೂತಾನಾಮಪಿ ಸಿದ್ಧಾನಾಂ ಉದಾಸೀನಾನಾಂ ಅಂಗೀಕೃತತ್ವಾ. ಇಷ್ಟಾದರೂ ಕೆಲವು ಜ್ಞಾನಿಗಳು ಏನು ಮಾಡ್ತಾರೆ ಗೊತ್ತಾ? ಎಲ್ಲ ಜ್ಞಾನಿಗಳು ಅವ್ರು ಪುಸ್ತಕ ಬರೀಬೇಕು ಅಂತಿಲ್ಲ. ಎಲ್ಲ ಜ್ಞಾನಿಗಳು ಎಲ್ಲರಿಗಳು ಜನಗಳ ಮಧ್ಯೆ ಓಡಾಡಬೇಕು ಅಂತಿಲ್ಲ, ಉಪದೇಶ ಮಾಡಬೇಕು ಅಂತಿಲ್ಲ. ಜ್ಞಾನಿಗಳು ಎರಡು ವಿಧ, ತಮ್ಮ ಸಾಧನೆ ಮಾಡ್ಕೊಂಡು ಹೋಗೋ ಜ್ಞಾನಿಗಳು ಬೇರೆ ಇರ್ತಾರೆ, ಇನ್ನೊಬ್ಬರಿಗೆ ಸಹಾಯ ಮಾಡೋರು ಬೇರೆ ಇರ್ತಾರೆ. ಆದ್ದರಿಂದ ಸಿದ್ಧಾನಾಂ ಉದಾಸೀನಾನಾಂ ಅಂಗೀಕೃತತ್ವ. ಎಂಥ ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಇವತ್ತು ರಾಯರು ಮಹಾಜ್ಞಾನಿಗಳು ಸ್ವಲ್ಪ ಸಿದ್ಧ ಪುರುಷರು. ರಾಯರಂತವ್ರು ಆಗಿಲ್ಲ ಅಂತಲ್ಲ, ಬಟ್ ಎರಡು ರಾಯರಂತೆ ಫಲ ಕೊಡಬೇಕಂತ ನಿಯಮ ಇಲ್ಲ. ಅವ್ರು ಏನಾಗಿದ್ದಾರೆ? ಅನುಗ್ರಹ ಮಾಡೋಕ್ಕಂತ ಕಾಯ್ತಿದ್ದಾರೆ. ಆದರೆ ರಾಯರು ಉಳಿದವರು ಫಲ ಕೊಡದೇ ಇರೋರಿಗೆ ಸಿದ್ಧಿ ಇಲ್ಲ ಅಂತೇನಲ್ಲ, ಬಟ್ ಅವ್ರಿಗೆ ಏನಿಷ್ಟ ಇಲ್ಲ, ಕೊಡೋದು ಬೇಕಿಲ್ಲ ಅಷ್ಟೇ. ಅದು ಕಂಪಲ್ಸರಿ ಅಲ್ಲ, ಅವ್ರ ಚಾಯ್ಸ್ ಅದು. ದೇವ್ರು ಧ್ಯಾನ ಮಾಡ್ತಾ ಬೇಕಾದ್ರೂ ಕೊಡ್ಬೋದು, ಲೋಕ ಕಲ್ಯಾಣ ಬೇಕಾದ್ರೂ ಭಗವದ್ಗೀತೆಯಲ್ಲೇ ಬರ್ತಾರೆ. ಆರೂರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚತೆ, ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣ ಮುಚ್ಚತೆ. ಅದಕ್ಕೆ ಎರಡು ಅರ್ಥ. ಅದಕ್ಕೆ ಜ್ಞಾನಿಯಾದವನಿಗೆ ಎರಡು ಚಾಯ್ಸ್, ಇಲ್ಲ ಲೋಕೋಪಕಾರ ಮಾಡಿಕೊಂಡು ಪಾಠ ಪ್ರವಚನ ಮಾಡ್ಕೊಳ್ಬೇಕಾದ್ರೆ ಅದು ಧ್ಯಾನ ಮಾಡ್ಕೊಳ್ಬೇಕಾದ್ರೆ ಎದ್ದು ಬಿಡ್ಬೋದು, ಚಾಯ್ಸ್ ಅದು. ಇವತ್ತು ಉದಾಹರಣೆಗೆ MBBS ಓದೋರೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತೇನಿಲ್ಲ, ನೀವು ಪ್ರೊಫೆಸರ್ಸ್ ಆಗಿಬಿಡ್ಬೋದು. ಮತ್ತು ಪ್ರೊಫೆಸರ್ ಆಗಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು, ಅವರಲ್ಲೂ ಚಾಯ್ಸ್ ಇದೆ. ಅರ್ಥ ಆಯ್ತಾ? ಪ್ರೊಫೆಸರ್ ಆದವ್ರು ಪಾಠ ಹೇಳ್ಕೊಡ್ತಾರೆ, ಪ್ರಾಕ್ಟೀಸರ್ ಪಾಠ ಹೇಳ್ಕೊಡೋದಿಲ್ಲ ಅವರು. ರೋಗ ಔಷಧಿ ಕೊಡ್ತಾರೆ ಹೊರತು ಇದೆಲ್ಲ ಹೇಳೋದಕ್ಕೆ ಹೋಗಿ ಹೆಚ್ಚು ಕಡಿಮೆ ಕೇಳಿದ್ರೆ ಮೆಡಿಕಲ್ ಓದು ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಅದು ಎಷ್ಟು ಭಾರಿ ಎಕ್ಸ್ಪೀರಿಯನ್ಸ್, ತಲೆ ತಿನ್ ಬೇಡ ಹೋಗಿ ಆ ಕಡೆ ಮೊದಲು ಹೋಗು, ಇನ್ನೊಬ್ಬ ಪೇಷಂಟ್ ಕಾಯ್ತಿದ್ದಾನೆ ಅಂತ ಹೇಳ್ತಾರೆ. ಹೇಳಿದಷ್ಟು ಮಾಡು, ಮೂರು ಸತ್ತು. ಯಾಕೆ ಮೂರು ಸತ್ತು ಅಂತ ಕೇಳಿದ್ರೆ ತೊಗೊಳಿದ್ರೆ ವಾಸಿ ಆಗೋ, ಮೂರು ಸತ್ತು ತೊಗೋಬೇಕಷ್ಟೇ. ನೀನೀಗ ಮೂರು ದಿವಸನೇ ತೊಗೋಬೇಕು. ಕಾರಣ ಹೇಳೋದಕ್ಕೆ ಹೋಗೋದಿಲ್ಲ ಅದನ್ನೆಲ್ಲ ಕೂಡ. ಯಾಕೆ ಅವ್ರಿಗೆ ಉದ್ದೇಶ ಕಾರಣ ಹೇಳೋದಲ್ಲ, ಅಲ್ಲಿ ಬರೀ ವಾಸಿ ಮಾಡೋದಷ್ಟೇ. ಡೇರ್ಫೋರ್ ಎಂಥ ಜ್ಞಾನಿಗಳು ಕೂಡ ಏನು ಮಾಡಬೇಕು ಅಂತ ನಿಯಮ ಇಲ್ಲ, ಉಪದೇಶ ಮಾಡಬೇಕು ಅಂತ ನಿಯಮ ಇಲ್ಲ, ಮತ್ತು ಉಪದೇಶ ಬರೀಬೇಕು ಅಂತ ನಿಯಮ ಇಲ್ಲ, ಬರೆದಿದ್ದ ಹಾಗೆ ಪ್ರಿಸರ್ವ್ ಮಾಡ್ತಾರೆ ಅಂತ ನಿಯಮ ಇಲ್ಲ. ಡೇರ್ಫೋರ್ ಇವತ್ತು ನಮಗೆ ಸಿಕ್ಕಿರೋ ಒಂದು ಪುಸ್ತಕ ನಿಜವಾಗಲೂ ಅವ್ರು ಬರೆದಿದ್ದೇ ಆಗಿಲ್ಲದೆ ಇರಬಹುದು, ಬರೆದಿದ್ದ ನಮಗೆ ಸಿಕ್ಕಿಲ್ಲದೆ ಇರಬಹುದು, ಅಥವಾ ಇನ್ನೊಬ್ಬರದಲ್ಲಿ ಬೇಕಾದ್ರೆ ಸೇರಿಸಿರ್ಬೋದು. ಇಷ್ಟೆಲ್ಲ ಕಲ್ಪನೆ ಇಟ್ಟುಕೊಂಡು ಮುಂದೇನು ಮಾಡೋಕ್ಕೆ ಬರುತ್ತೆ ನಾವೀಗ? ಸಾಧ್ಯ ಇಲ್ಲ. ಉಪದೇಶಸ್ತು ವಾ ಅಸೌ ಸ್ವಯಂ ಉಪದೇಶ ಇದ್ದಿದ್ದು ಕಲ್ಪ್ಯಮೇವ. ಉಪದೇಶ ಮಾಡಿದರೂ ಕೂಡ ಉಪದೇಶ ಅಂತ ಕಲ್ಪನೆ ಮಾಡಬೇಕು. ತದೇವಂ ಕಲ್ಪನಾ ಗೌರವ ಪ್ರಸಂಗೇನ, ಎಲ್ಲಿಂದ ಶುರುವಾಯ್ತದ ಕಲ್ಪನಾ ಗೌರವ? ಸ್ಟಾರ್ಟಿಂಗ್ದೇ ಶುರುವಾಯಿತು, ಸರ್ವಕರ್ತರು ಶುರುವ. ಇಲ್ಲಿವರೆಗೆ ಬಂದುಬಿಟ್ಟು ಏನಾಯ್ತಿದ್ದು? ಬರೀ ಕಲ್ಪನೆಗಳ ಮುದ್ದೆ, ಬರೀ ಫಿಕ್ಷನ್ ಇದೆಲ್ಲ ಕೂಡ. ಈ ಕಥೆಯಿಂದ ಏನು ಮಾಡೋಕ್ಕಾಗೋದಿಲ್ಲ. ನಹಿ ಲೋಕೆ ವಿನಾ ಪ್ರಮಾಣೇನ ಕಸ್ಯಚಿತ್ ಪುರುಷಸ್ಯ ಆಪ್ತತ್ವ ಪ್ರಕಲ್ಪ್ಯ ತತ್ ಪ್ರಣೀತತಾಂಚ ಕಸ್ಯಚಿತ್ ವಾಕ್ಯಸ್ಯ ಕಲ್ಪಯಿತ್ವ ಪ್ರೇಕ್ಷಾವಂತಹ ತದರ್ಥ ನಿಶ್ಚಯಂ ಕುರುವಂತಿ. ಇಟ್ಸ್ ಇಂಪಾರ್ಟೆಂಟ್ ನೋಡಿ. ನಹಿ ಲೋಕೆ ವಿನಾ ಪ್ರಮಾಣೇನ, ಲೋಕದೊಳಗೆ ಯಾವುದೇ ಆಧಾರವಿಲ್ಲದೇನೆ ಕಸ್ಯಚಿತ್ ಪುರುಷಸ್ಯ ಆಪ್ತತ್ವ ಪ್ರಕಲ್ಪ್ಯ ಯಾವುದೇ ಒಬ್ಬ ಪುರುಷ ಇದ್ದಾನೆ ಅವನ ಆಪ್ತ ಅಂತ ಅಂದ್ಕೊಂಡು ಬಿಟ್ಟು ತತ್ ಪ್ರಣೀತತಾಂಚ ಕಶ್ಯಚಿದ್ ವಾಕ್ಯಶ್ಯ ಕಲ್ಪಯಿತ್ವ ತತ್ ಪ್ರಣೀತತಾಂಚ ಕಶ್ಯಚಿದ್ ವಾಕ್ಯಶ್ಯ ಕಲ್ಪಯಿತ್ವ ಅವನು ಬರೆದಿದ್ದು ಅಂತ ಒಂದು ವಾಕ್ಯವನ್ನು ಕಲ್ಪನೆ ಮಾಡಿಕೊಂಡು ಪ್ರೇಕ್ಷಾವಂತಹ ತತರ್ಥ ನಿಶ್ಚಯಂ ಕುರುವಂತಿ ಜ್ಞಾನಿಗಳು ಪ್ರೇಕ್ಷಾವಂತರಂದ್ರೇನೋ ತಿಳುವಳಿಕೆ ಇರೋ ಜನಗಳು ಅದರಂತೆ ನಡ್ಕೊಳ್ಳೋಕೆ ಹೋಗ್ತಾರಾ? ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಬರ್ತಾರೆ, ಗೌರ್ಮೆಂಟ್ ಹೇಳಿದೆ ನೀವು 1,000 ರೂಪಾಯಿ ಕೊಡೋಕೆ ಅಂತ ಕೇಳಿ ಕೊಟ್ಬಿಡ್ತೀವಿ, ಏನಂತೀರೋ ಅದಕ್ಕೆ ದಾಖಲೆ ಯಾರು ತೋರಿಸು ಅಂತ ಕೇಳ್ತಾರೆ. 1,000 ರೂಪಾಯಿ ಒಂದು 10 ಪೈಸೆ 2 ಪೈಸೆ ಕೊಡ್ಬೋದು, ಆದರೆ 1,000 ರೂಪಾಯಿ ಕೇಳಿದ್ರೆ ಏನು ಮಾಡ್ತಾನಾಗ ತೋರ್ತದೆ, ಅದಕ್ಕಂತ ದಾಖಲೆ ತೋರಿಸು ಅಂತ ಕೇಳ್ತೀನಿ. ನೀನು ಅವನೇ ಅಂತ ಹೇಳೋದಕ್ಕೆ ಏನು ಗ್ಯಾರಂಟಿ? ಅದು ಸೀಟ್ ಕೊಟ್ಟರೆ ಒಳಿದ್ರಂತ ಏನು ಗ್ಯಾರಂಟಿ? ಎಲ್ಲ ಪ್ರಶ್ನೆ ಶುರುವಾಗುತ್ತೆ. ಯಾರೂ ಕೂಡ ವಸ್ತುವಿನ ಮೌಲ್ಯ ಜಾಸ್ತಿ ಆಗ್ತಾ ಹೋದಂತೆ ಪ್ರಶ್ನೆಗಳನ್ನು ಪರೀಕ್ಷೆಯನ್ನು ಜಾಸ್ತಿ ಮಾಡ್ತಾನೆ. ತಸ್ಮಾ ಅದಕ್ಕೆ ಪ್ರೇಕ್ಷಾವಂತರು ಯಾರೋ ಕೊಡ್ತಾರೆ, ಅವಿವೇಕಿಗಳು ಕೊಡ್ತಾರೆ. ಉದಾಹರಣೆಗೆ ಏನಾಗಿದೆ, ನಾನೇ ಭಗವಂತ ಅಂತ ಜನ ನಂಬ್ಕೊಂಡು ಹೋಗ್ತಿದ್ದಾರೆ ಎಷ್ಟೋ ಜನಗಳು. ಮತ್ತೆ ಆ ರೀತಿ ನಂಬೋದಲ್ಲ ಅಂತ ಕೇಳಿದರೆ ಪುಣ್ಯಕ್ಕೆ ಎಲ್ಲರೂ ನಂಬಿಲ್ಲಲ್ಲ ಅಂತ ಯೋಚನೆ ಮಾಡು ಅಂತ ಹೇಳ್ತಾರೆ. ಎಲ್ಲರೂ ನಂಬಿಲ್ಲ ತಾನೇ, ಅರ್ಥ ಆಯ್ತಾ? ಎಲ್ಲ ಭಗವಂತ ಆಗಿದ್ರೆ ಸಾಯ್ತಿದ್ದೆ ಅದಕ್ಕೆ ಪಾಪ. ಆತ ಕೆಲವು ವರ್ಷಗಳಿಂದ ಹಿಂದೆ ಭಗವಂತ ಚಾನಲ್ಲಿ ಬಂದಿತ್ತು, ಸುಮಾರು 68 ವಯಸ್ಸಿನಲ್ಲಿ. ನಿನ್ನ ಆಯುಷ್ಯ ಎಷ್ಟು ಅಂತ ಕೇಳಿದರೆ ಅನೋರಿಜಿನೇಟ್ ಅನಾದೀನ್ ಅಂತ ಹೇಳಿದ್ರು ಉತ್ತರ ಇಂಟರ್ವ್ಯೂನಲ್ಲಿ. ಎಷ್ಟಿರ್ತಿ ಅಂದರೆ ಬಿಲಿಯನ್ಸ್ ಆಫ್ ಇಯರ್ಸ್ ಅಂತೇಳಿ. ಕತ್ತಿ ಮುಗಿತಲ್ಲಿ ಬಿಲಿಯನ್ಸ್ ಆಫ್ ಇಯರ್ಸ್ ಆಗೋದಿಲ್ಲ ಈಗಾಗಲೇ. ಆತ ಅಂದರೆ ಇವ್ ಆತರ ಆಗ ನಂಬಿದವರು ಯಾರಂದ್ರು, ಆ ತಿಳಿದವ್ರು ಯಾರು ನಂಬ್ತಿದ್ದಿಲ್ಲ, ಕೆಲವರು ನಂಬಿದ ಮಹಾನುಭಾವರು ಇದ್ರು. ಅದು ಸಾಮಾನ್ಯರಲ್ಲ ಅವರೆಲ್ಲ ಕೂಡ ಭಾವಾಚರಣೆ ಯಾರು ಮಾಡ್ತಾರೆ ಗೊತ್ತಲ್ಲ ನಿಮಗೆ, ಗೊತ್ತಾಯ್ತಿಲ್ಲ. ಹತ್ತು ರೂಪಾಯಿ ಇಂಟರ್ವ್ಯೂ ಅದರೊಳಗೆ ದೊಡ್ಡ ಭಾರಿ ಗೌರವದಿಂದ ಹಾಕಿದ ವಿಷಯಗಳಿವೆಲ್ಲ ಕೂಡ. ಅಂದಮೇಲೆ ಪ್ರೇಕ್ಷಾವಂತರು ನಿಜವಾಗ್ಲೂ ನಂಬೋದಿಲ್ಲ, ಯಾರೋ ನಂಬಿದ್ರೆ ಪ್ರೇಕ್ಷಾವಂತರಲ್ಲ ಅಷ್ಟೇ ಅವರು. ತಸ್ಮಾತ್ ಪೌರುಷೇಯ ವಾಕ್ಯೇನ ಧರ್ಮಾದಿ ಅಸಿದ್ಧೇಹೇ ಆಮೇಲೆ ಕುರ್ವಾಣಾವಾ ಕಿಂ ಸ್ವಾತ್ಮನ್ನೇವ ತತ್ಸರ್ವಂ ನ ಕಲ್ಪಯೇಯು. ಆ ರೀತಿ ಮಾಡ್ಲಕ್ಕೆ ಹೊರಟ್ರೆ ಕಂಡವ್ರು ಕೇಳೋರು ತಾವು ತೋಚಿದ್ ಮಾಡೋದು ವಾಸಿ, ಇಷ್ಟೆಲ್ಲ ಕಲ್ಪನೆ ಮಾಡ್ಕೊಂಡು ಮಾಡ್ಕೊಳ್ಳೋದಕ್ಕಿಂತ ತೋಚಿದ್ ಮಾಡೋದು ವಾಸಿ. ಒಂದು ಆಕಾರದ ಪ್ರಶ್ನೆ ಕೇಳ್ತೆ ಉತ್ಪತ್ತು ಉತ್ತರ ಕೊಟ್ಬಿಡ್ತಾರೆ, ಕೊನೆಗೆ ಏನಿಸುತ್ತೆ ಅದು ತಿಳಿದಾಗ ಮಾಡೋದೇ ವಾಸಿ ಅನಿಸುತ್ತೆ ಅಂತ ಹೇಳಿದೆ. ಈಗ ಅವ್ರು ಅಷ್ಟೆಲ್ಲ ಹೇಳೋದು ನೋಡಿದ ಮೇಲೆ ಅಷ್ಟೆಲ್ಲ ಅವ್ರ ಮಾತುಗಳು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕಿಂತ ನನ್ನ ಕನ್ಫ್ಯೂಷನ್ಟೇ ಮಚ್ಚ ಬೆಟರ್ ಅಂತ ಅನಿಸುತ್ತೆ. ನನಗೆ ಯಾವುದೋ ಇದು ಅಷ್ಟೇ ಇತ್ತು, ಅವ್ರಿಗೆ ಡೂರಾರು ಬೇರೆ ಇದೆ ಅಂತ ತಿಳ್ಕೊಂಬಿಟ್ರೆಬಹುದು ಅದು ಕತೆ. ತಸ್ಮಾತ್ ಪೌರುಷೇಯ ವಾಕ್ಯೇನ ಧರ್ಮಾದ್ಯಸಿದ್ಧೇಹೇ ತತ್ ಪ್ರತಿಪಾದಕಂ ಕಿಮಪಿ ಅಪೌರುಷೇಯಂ ವಾಕ್ಯಂ ಅಂಗೀಕೃತ್ಯ ದೇರ್ಫೋರ್ ಬರೀ ಪೌರುಷೇಯ ವಾಕ್ಯದಿಂದ ಯಾವ ಕಾರಣಕ್ಕೂ ಕೂಡ ಧರ್ಮಾದಿಗಳನ್ನು ಖಚಿತವಾಗಿ ತೀರ್ಮಾನ ಮಾಡಕ್ಕೆ ಬರೋದಿಲ್ಲ. ವೇಗವಾಗಿ ತೀರ್ಮಾನ ಮಾಡಿದರೆ ಸಾಧ್ಯ ಇಲ್ಲ, ಖಚಿತವಾಗಿ ತೀರ್ಮಾನ ಮಾಡೋ ಚಾನ್ಸಸ್ ಇಲ್ಲ. ಅವಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗೋದು ಯಾವಾಗ ಅಂತ ಕೇಳಿದರೆ ಅಪೌರುಷೇಯ ವಾಕ್ಯ ಒಪ್ಕೊಂಡ್ರೆ ಅಲ್ಲಿ ಸಮಸ್ಯೆ ಪರಿಹಾರ. ಅರ್ಥ ಆಯ್ತು? ಅಪೌರುಷೇಯ ವಾಕ್ಯ ಅಂತ ಅಷ್ಟೇ ಏನಾಯ್ತು ಅಲ್ಲಿಗೆ ಸಮಸ್ಯೆ ಪರಿಹಾರ. ಕಿಮಪಿ ಅಪೌರುಷೇಯಂ ವಾಕ್ಯಂ ಅಂಗೀಕೃತ್ಯ ಬುದ್ಧ ವೃಷಭಾದಯ ತದರ್ಥಸ್ಯ ಅನುವಾದಕ ಇತಿ ತೈಸ್ತೈರ್ವಾದಿಭಿಃ ಧರ್ಮಾದಿ ನಿಶ್ಚಯಂ ಅಭಿಲಷದ್ಭಿಃ ಅಭ್ಯುಪೇಯಂ. ಆದ್ದರಿಂದ ಬೌದ್ಧರಾಗಲಿ ಯಾರೇ ಜೈನರ ಯಾರೇ ಆಗಿರಲಿ ಅವರೊಬ್ಬ ವ್ಯಕ್ತಿನ ಆಪ್ತ ಅಂತ ಕರಿಬೇಕಾದ್ರೆ ಒಂದೇನು ಬೇಕಾದಕ್ಕೊಂದು ಬೇಸಿಸ್ಬೇಕು. ಆ ಬೇಸಿಸ್ ಯಾವಾಗಲೂ ಏನಾಗಿರಬೇಕು? ಅಪೌರುಷೇಯ ವಾಕ್ಯನೇ ಆಗಿರಬೇಕು. ಇದು ಎಂಡ್, ಇಲ್ಲಿ ಎಂಡ್ ಆಯಿತು. ಅಭ್ಯುಪೇಯಂ ಇವತ್ತು ಅಷ್ಟೇ ಸೈಕಾಲಜಿಯಲ್ಲಿ ಫಿಲಾಸಫಿಯಲ್ಲಿ ದೊಡ್ಡ ಚಾಪ್ಟರ್ ಅದು. ವ್ಯಾಲ್ಯೂಸ್ ಹೇಗೆ ತೀರ್ಮಾನ ಮಾಡು ಅಷ್ಟೇ, ಏನು ಬಂದಿದೆಯಲ್ಲ ಈ ಕೆಲವೇ ಒಂದು ವ್ಯಾಲ್ಯೂ ಅಲ್ವೇ ಇಲ್ಲ ಕೆಲವರಿಗೆ. ಒಂದು ಉದಾಹರಣೆ, ಹಿಂದೆ ಒಂದು ಕಾಲಕ್ಕೆ ಏನಿತ್ತು, ಈಗ ಮದುವೆ ಆದ್ಮೇಲೆ ಬಿಡೋಕ್ಕೆ ಸಾಧ್ಯತೆ ಇಲ್ಲ ಅಂತ ಇತ್ತು. ಇವತ್ತು ಆದಷ್ಟು ಬೇಗ ಬಿಡೋ ಧರ್ಮ ಅಂತ ಬರ್ತವ್ರದ್ದು ಏನಾಗಿದೆ, ಈಗ ಬಿಟ್ಟರೆ ಯಾವ ತಪ್ಪು ಇಲ್ಲ, ಆ ಸ್ಥಿತಿ ಬಂದೋಯ್ತು. ಹಿಡಿತಾ ಇಲ್ಲ, ರೀ ಮ್ಯಾರೇಜ್ ಶಾಸ್ತ್ರ ಒಪ್ಪಿರಲಿ, ಈಗೇನಾಗಿದೆ ಅದು, ಅದು ಹೆಮ್ಮೆಯ ವಿಷಯ. ಅದು ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇದೆ ಗೊತ್ತಾನೆ. ಬರೀ ಇದನ್ನೇ ಕಂಡ ಜನಗಳಿಗೆ, ಅದು ಇದು ಕಂಡವ್ರಿಗೆ ಸ್ವಲ್ಪ ಡೌಟ್ ಬರುತ್ತೆ, ಇದನ್ನೇ ಕಂಡ್ರೆ ಡೌಟ್ ಕೂಡ ಬರೋದಿಲ್ಲ. ಬರೀ ಇದನ್ನು ಓದ್ಕೊಂಡು ಹೋದ್ರೆ ಏನಾಗುತ್ತೆ, ಹಿಂದೆ ಮಡಿ ಮೇಲೆ ಗೊತ್ತಿದ್ದವ್ರು ಏನು ಮಾಡ್ತಿದ್ರು, ಇದು ಬಡಿ ಯೋಚನೆಗಳು ಯೋಚನೆಗಳು ಮಾಡೋಕ್ಕೆ ಹೋಗಲ್ಲ ಯಾರು ಕೂಡ. ಈಗ ಎಲ್ಲ ಬಡಿ ಅಂತ ತಿಳ್ಕೊಂಡವರಿಗೆ ಮಡಿ ಮೈಲಿ ಕಾನ್ಸೆಪ್ಟೇ ಬರೋದಿಲ್ಲ. ಬರ್ತಾ 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 ಕಾಲ ಏನಾಗ್ತಾ ಹೋಗುತ್ತೆ, ಕೆಟ್ಟ ಹೋಗ್ಬಿಡುತ್ತೆ. ದೇರ್ಫೋರ್ ವ್ಯಾಲ್ಯೂಸ್ ತೀರ್ಮಾನ ಮಾಡೋದು ಭಾರಿ ಕಷ್ಟದ ವಿಚಾರ. ಒಂದು ಕಡೆ ಒಂದು ವ್ಯಾಲ್ಯೂ ಆಗಿದೆ, ಇನ್ನೊಂದು ಕಡೆ ಏನಾಗದೇ ಇರ್ಬೋದು, ವ್ಯಾಲ್ಯೂ ಆಗದೇ ಇರ್ಬೋದು. ಆ ದೃಷ್ಟಾಂತ ರಾಯರದಲ್ಲಿ ಕೊಡ್ತಾರೆ, ಭಟ್ಟ ಸಂಘದಲ್ಲಿ ಕೊಡಬೇಕಾದ್ರೆ. ಉತ್ತರ ಭಾರತದಲ್ಲೆಲ್ಲ ಏನಿದೆಯಂತೆ, ಸುಭದ್ರೆ ಬಳಗದವರು ಮದುವೆ ಮಾಡೋಕ್ಕೆ ಪದ್ಧತಿ ಇತ್ತು, ದಕ್ಷಿಣದಲ್ಲಿ ಭಾಗ ಪದ್ಧತಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿರೋ ಪದ್ಧತಿ ಅಲ್ಲಿಲ್ಲ, ದೇಶಾಚಾರ ಅಂತ ಬೇರೆ ಆಗುತ್ತೆ. ದೇಶಾಚಾರ ಅಂದ್ರೆ ಏನು, ದೇಶದ ಪ್ರಕಾರ ವ್ಯಾಲ್ಯೂ ಚೇಂಜ್ ಆಗುತ್ತೆ. ರೀಜನಲ್ ವ್ಯಾಲ್ಯೂ ಬೇರೆ, ರ್ಯಾಷನಲ್ ವ್ಯಾಲ್ಯೂ ಬೇರೆ, ರೀಜನಲ್ ವ್ಯಾಲ್ಯೂ ಬೇರೆ, ಗೊತ್ತಾಯ್ತಾ? ಮತ್ತೆ ವಯಸ್ಸಲ್ಲಿರೋ ವ್ಯಾಲ್ಯೂಗಳು ಬೇರೆ. ಉದಾಹರಣೆಗೆ ನಾಯಿ ಮುಟ್ಟಿದ್ರೆ ಸ್ನಾನ ಮಾಡಲೇಬೇಕು, ಗೊತ್ತಾಯ್ತಾ? ಇವತ್ತು ಮುಟ್ಟಿ ಸ್ನಾನ ಮಾಡಿ ನಾಯಿ ಮುಟ್ತಾರೆ, ಏನು ಮಾಡ್ತಾರೆ ಸ್ನಾನ ಮಾಡಿ? ಅದು ಕಾಲ ಅದು. ಹಿಂದೆ ಇವತ್ತೇನಾಯ್ತು, ಅದೇ ಅವ್ರಿಗೆ ಶಾಸ್ತ್ರನೇ ಹೇಳಿತ್ತು. ಯಾರೋ ಪಾಪ ಇವನವನಿಗೆ ಸಿಕ್ಕಾಬಟ್ಟೆ ಯಾವುದದು ನ್ಯೂಮೋನಿಯಾ ಆಗೋಗ್ಬಿಟ್ಟಿದೆ, ರಾತ್ರಿ 12 ಗಂಟೆ ಮುದುಕ ನಾಯಿ ಮುಟ್ಟಿದ್ದಾರೆ. ಸ್ನಾನ ಮಾಡಿಸೋಕ್ರೆ ಮತ್ತೆ ಯಾರೇ ಹೋಗ್ಬಿಡ್ತಾರೆ ಪೂರ್ತಿ ಅವ್ರು. ಸ್ನಾನ ಮಾಡಿಬಿಟ್ಟು ಏನಾಗ್ತಾರೆ, ಹೋಗಿ ಅವನೇನು ಮಾಡಬೇಕಾಗಿಲ್ಲ, ಸ್ನಾನ ಮಾಡಬೇಕಾಗಿಲ್ಲ, ಮಂತ್ರ ಸ್ನಾನ ಸಹ ಪ್ರೋಷ್ಠೆ ಮಾಡಿಬಿಟ್ರೆ ಸಾಕು, ಶಾಸ್ತ್ರ ಹೇಳಿದೆ. ಯಾಕೆ ವ್ಯಾಲ್ಯೂ ಚೇಂಜ್ ಆಯ್ತು, ಈಗ ಆಪತ್ಕಾಲದ ವ್ಯಾಲ್ಯೂ ಬೇರೆ, ಈ ವ್ಯಾಲ್ಯೂ ಬೇರೆ. ನಾರ್ಮಲ್ ಆಗಿದ್ದಾಗ ವ್ಯಾಲ್ಯೂ ಬೇರೆ, ಆಪತ್ಕಾಲದ ವ್ಯಾಲ್ಯೂ ಬೇರೆ. ಆಪತ್ಕಾಲದ ಆಸ್ಪತ್ರೆಯಲ್ಲಿ ಸ್ಪಂಜ್ ಬಾತ್ ಮಾಡ್ತಾರೆ, ಮನೆಯಲ್ಲಿ ಪಂಜ್ ಬಾತ್ ಶುರು ಮಾಡಿಬಿಟ್ಟು ಡೈಲಿ ಇರ್ತದೆ, ಅದು ಆಪತ್ಕಾಲ. ಇಲ್ಲಿ ಸ್ನಾನ ಮಾಡೋ ಸಾಧ್ಯತೆಯೇ ಇಲ್ಲ. ಅಲ್ಲಿ ವ್ಯಾಲ್ಯೂ ಚೇಂಜ್ ಆಯ್ತು. ಈಗ ಆಪತ್ಕಾಲದ ವ್ಯಾಲ್ಯೂನೇ ಬೇರೆ. ಇದೆಲ್ಲ ಅರ್ಥ ಮಾಡಿಕೊಟ್ರೆ ವ್ಯಾಲ್ಯೂಗಳು ತೀರ್ಮಾನ ಮಾಡೋದು ಸುಲಭ ಅಲ್ಲ. ಆಪತ್ಕಾಲದ ವ್ಯಾಲ್ಯೂ ಕೂಡ ಯಾರು ತೀರ್ಮಾನ ಮಾಡ್ಬೇಕು? ಮತ್ತೆ ಮತ್ತೆ ಶಾಸ್ತ್ರನೇ ಹೇಳಬೇಕು. ಅರ್ಥ ಆಯ್ತಾ? ಈಗ ಅಷ್ಟು ಸಾಕು ಅಂತ ಹೇಳಿದ್ದೆ ಯಾರು? ಮತ್ತೆ ಶಾಸ್ತ್ರನೇ ಅಂತ. ಆಪತ್ಕಾಲದಲ್ಲಿ ಇದು ನೀರು ಸ್ನಾನ ಸಾಧ್ಯವಾಗದೆ ಹೋದರೆ ಇಷ್ಟು ಮಾಡಿಬಿಡಿ. ಇದೆಲ್ಲ ಶಾಸ್ತ್ರ ಹೇಳಿದಾಗ ಮಹತ್ವ ಬರುತ್ತೆ. ನಾವು ಮಾಡ್ಕೊಂಡಿರಲ್ಲ. ಇವತ್ತು ಲೇಟ್ ಫೀಸ್ ಇಷ್ಟರೊಳಗೆ ಫೀಸ್ ಕೊಡಬೇಕು ಅಂತ ಹೇಳಿತ್ತು. 10 ಡೇಸ್ ಎಕ್ಸ್ಟೆನ್ಷನ್ ಅಂತ ಕೊಡ್ತು. ನಾವು ಮಾಡ್ಕೋಬಾರ್ದು. ಯಾರು ಮಾಡ್ಬೇಕನ್ನ? ಅವರೇ ನಾವೇ ಮಾಡ್ಕೊತ ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತೀವಿ. ಕೊನೆವರೆಗೆ ಕೊಡಬೇಕಂತ ಪ್ಲಸ್ 10 ಡೇಸ್ ಅಂತ 10 ಡೇಸ್ ಮಾತ್ರ. ಅದು ಪರ್ ಡೇ ಇಷ್ಟು 10 ಡೇಸ್ ವರೆಗೂ ಕೊಡ್ತೀವಿ. ಪರ್ ಡೇ 10 ರುಪೀಸ್. 10 ದಿವಸ ಕೊಟ್ಟರೆ 100 ರೂಪಾಯಿ ಕೊಡಬೇಕು. ಅವರೇ ಮಾಡ್ಕೊಂಡು ನೀವು ಅದು 11 ದಿವಸ ನೀವು 20 ದಿವಸ ಬಿಟ್ಟು 2,000 ಕೊಡ್ತಾನೆ ಒಪ್ಪಬೇಕಾಗಿಲ್ಲ ಅವನು. ಆ ಕ್ಲೋಸ್ ಮುಗಿದೋಯ್ತಾ? ಅಷ್ಟೇ 10,000 ಕೊಟ್ಟರು ನಾಟ್ ಅಲೋಡಿ. ವ್ಯಾಲ್ಯೂಸ್ ಇರೋದೇ ಹಾಗೆ. ಅದು ಯಾರು ಮಾಡಬೇಕಾದ್ರೆ ಕಾಂಪಿಟೆಂಟ್ ಅಥಾರಿಟಿ ಮಾಡಬೇಕೆ ಹೊರತು ಯಾರೋ ಮಾಡಿಕೊಂಡ್ರೆ ಅದಕ್ಕೆ ಬೆಲೆ ಬರೋದಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವ್ಯಾಲ್ಯೂಸ್ ತೀರ್ಮಾನ ಅಂಬೋದು ಭಾರಿ ಕಷ್ಟದ ವಿಚಾರ. ಎಲ್ಲಿ ವೇದ ಅಪೌರುಷೇಯವಾಗಿ ಒಪ್ಪಿದ ತಕ್ಷಣ ಏನಾಗುತ್ತೆ? ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಗೋದು, ಅಲ್ಲಿವರೆಗೂ ಸಾಲ್ವ್ ಆಗೋದು. ಭಾರಿ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಯಥಾಹುಹು ಶೌದ್ಧೋದನಿ ಪ್ರಭೃತಯ ಸಂಪ್ರದಾಯ ಪ್ರವರ್ತಕ ಇತಿ. ಶೌದ್ಧೋದನಿ ಮೊದಲಾದವುಗಳು ಅವರು ವಿಷಯವನ್ನು ತೊಂದ ಹೇಳಿದವರಲ್ಲ, ಸಂಪ್ರದಾಯ ನಡೆಸ್ಕೊಂಡು ಬಂದವರು ಅಂತ ಅರ್ಥ. ನಡೆಸ್ಕೊಂಡು ಬಂದವರ ಅರ್ಥ ಕ್ರಿಯೇಟ್ ಮಾಡಿದವರಲ್ಲ. ಕ್ರಿಯೇಟ್ ಮಾಡಿದವರಾದ್ರೆ ಡೌಟ್ ಬರುತ್ತೆ. ನಡೆಸ್ಕೊಂಡು ಬಂದವರಾದರೆ ಅಂಗಡಿ ಮಾರಾಟ ಮಾಡೋ ಬೇರೆ, ಮ್ಯಾನುಫ್ಯಾಕ್ಚರ್ ಮಾಡೋನ್ ಬೇರೆ. ಮಾರಾಟದ ಡಿಫೆಕ್ಟ್ ಬಂದರೆ ಮಾರಾಟ ಜವಾಬ್ದಾರಿ ಯಾರು ಜವಾಬ್ದಾರಿ? ಅದು ಮ್ಯಾನುಫ್ಯಾಕ್ಚರ್. ಗ್ಯಾರಂಟಿ ಕೊಟ್ಟಾಗ ಇವನು ಕೊಡೋದಿಲ್ಲ. ಮತ್ತೆ ಇವನು ಮೂಲಕ ಇಶ್ಯೂ ಮಾಡಿರ್ತಾನಷ್ಟೇ ಗ್ಯಾರಂಟಿ ಕಾರಣ. ಮತ್ತೇನು ಮಾಡ್ತಾನೆ ಅವನು? ಕಂಪ್ನಿ ಕಳಿಸ್ತೀನಿ ಅಂತಾನೆ ಅಷ್ಟೇ. ತಾನು ಕೊಡೋದಿಲ್ಲ ಗ್ಯಾರಂಟಿ. ಅದಕ್ಕೆ ಸಂಬಂಧಪಟ್ಟು ತನಗೆ ಸಂಬಂಧಪಟ್ಟಿದ್ದಲ್ಲ ಅದು. ಆ ರೀತಿಯಲ್ಲಿ ಅಪೌರುಷೇಯ ವಾಕ್ಯ ಅವನು ಬೇಸಿಸಿದ್ದಾಗ, ಯಾವುದೇ ಪೌರುಷೇಯ ವಾಕ್ಯದಿಂದ ಕೆಲವು ಮಾತುಗಳಾಡಿದರೆ ಕೊನೆಗೆ ಎಲ್ಲಿ ಡೈರೆಕ್ಟ್ ಮಾಡುತ್ತೆ? ಅದು ಅಪೌರುಷೇಯ ವಾಕ್ಯಕ್ಕೆ ಹೋಗುತ್ತೆ. ಸೊ ಯಥಾಹು ಶೌದ್ಧೋದನಿ ಪ್ರಭೃತಯ ಸಂಪ್ರದಾಯ ಪ್ರವರ್ತಕ ಇತಿ. ನಾನು ಪ್ರಸಿದ್ಧಾನಿ ಬೌದ್ಧಾದಿ ವಾಕ್ಯಾನಿ ಪರಿತ್ಯಜ್ಯ ಧರ್ಮಾದಿ ಪ್ರತಿಪಾದಕಂ ಕಿಂಚಿತ್ ಅಪೌರುಷೇಯಂ ವಾಕ್ಯಂ ಕಲ್ಪ್ಯಮಿತಿ ಸಾಮ್ಯಮೇವ ಇತ್ಯತಃ ಅಪೌರುಷೇಯ. ಇಲ್ಲಿ ಒಂದು ಸ್ಟೇಜ್ ರೀಚ್ ಆಯ್ತು. ಇನ್ನೊಂದು ಪ್ರಶ್ನೆ ಕೇಳ್ತಾನೆ ನಾಳೆ ಅವನು. ಇಷ್ಟು ಆಯ್ತು, ಇಷ್ಟು ಒಪ್ಪುಗೋಣ ಅಪೌರುಷೇಯ ವಾಕ್ಯ ಅಂಥೇಳಿ. ಅಲ್ಲೂ ಪ್ರಾಬ್ಲಮ್ ಇದೆ ಅಂತ. ಅವನೇನು ಪ್ರಾಬ್ಲಮ್ ಹೇಳ್ತಾನೆ ನೋಡ್ಬೇಕು. ನಾವು ಹೇಳಿದ್ವಿ ಏನಿದೀಗ, ಬೇರೆ ಏನು ಒಪ್ಕೊಂಡ್ರು ಪ್ರಾಬ್ಲಮ್ ಇದೆ, ಅಪೌರುಷೇಯ ವಾಕ್ಯ ಕೊಂಡ್ರೆ ವಾಕ್ಯ ಒಪ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ವಿ. ಅವನೇನು ಮಾಡ್ತಾನೆ? ಅಲ್ಲೊಂದು ಪ್ರಾಬ್ಲಮ್ ಇದೆ ಅಂತ. ಅದೇನು ಹೇಳಿದ್ರೆ ಅದು ಸಂಶಯ ಕೂತ್ಬಿಡುತ್ತೆ. ಬೇಡ ನಾಳೆ ದಿವಸ ಅದೇನು ಪ್ರಾಬ್ಲಮ್ಮು, ಅದೇನು ಸೊಲ್ಯೂಷನ್ ಕೊಡ್ತಾನೆ ನೋಡಿ. ಜನ್ಮಾದ್ಯಶ್ಚ ಯಥೋನ್ಮಯಾಚಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂಸೂರಯಃ.